ఆనంద విగ్రహం సదనుగ్రహం దశగ్రీవచ్ఛిదం శాపాన్ మణిగ్రీవ విమోచనం స్వనామగ్రహణాదేవ నిదస్తగ్రహ విగ్రహం బృందావనగతం వందే బ్రహ్మరుద్రేంద్రవందితం స్వాంతస్థానంతశయ్యాయ పూర్ణజ్ఞానరసారణసే ఉత్తుంగవాక్తరంగాయ మధ్వదుగ్ధాబ్ధయే నమః. గురుమఖిల గుణజ్ఞం సద్గుణైకాధివాసం శమదమపరినిష్టం సత్వనిష్టం వరిష్టం సకలసుజనశిష్టం నిత్యనిర్ధూతకష్టం హయముఖపదనిష్టం మాం భజంతు ప్రపన్నాః. పూజ్యాయ రాఘవేంద్రాయ సత్యధర్మరతాయ చ భజతాం కల్పవృక్షాయ నమతాం కామధేనవే. నీలాకరార్చిత అనంత లీలా గోపాల పాలితాన్ విద్యాపయోనిధీన్ వందే బ్రహ్మ విద్యా గురున్ మమ. బ్రహ్మచర్య హరిప్రీతి సువిద్యావాదశాలినః ఇష్టదాన్ కష్టహర్తృన్నః విద్యామాన్యాన్ మునీన్ నమః. వాదిరాజపదద్వంద్వారిజాసక్తమానసాన్ విశ్వప్రియగురూన్ వందే మందోహం దేవి శుద్ధయే. సత్యం సత్యం పునఃసత్యం విష్ణుతీర్థప్రసాదతః సర్వే కామాః భవంత్యేవా శపథోబింబసన్నిధౌ. చింతామణిం స్వభక్తానాం కల్పవృక్షం చ కామదం స్వామినం త్వాం రఘుప్రేమతీర్థం వందేహ్యభీష్టదం. అజ్ఞానతిమిరచ్ఛేదం బుద్ధి సంపత్పదాయకం విజ్ఞాన విమలం శాంతం విజయాఖ్య గురుం భజే. శ్రీ గురుభ్యో నమః. హరిః ఓం. ఇన్న ముందు హెళతా బరతా ఇద్దారు. ఈ ಶರೀರದಲ್ಲಿ ಎರಡು ಭಾಗ, ವ್ಯಾವಹಾರಿಕ ರೂಪ ಪಾರಮಾರ್ಥಿಕ ರೂಪ ಅಂತ. ಈ ಹೊರಗೆ ಕಾಣಿಸ್ತಕ್ಕಂಥ ಶರೀರ ವ್ಯಾವಹಾರಿಕ, ಇನ್ನ ಈ ಶರೀರದಲ್ಲೇನೆ ಏನು ತೇಜೋಮಯವಾದ ರೂಪವಿರುತ್ತೆ ಅದು ಪಾರಮಾರ್ಥಿಕ ರೂಪ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ಪಾರಮಾರ್ಥಿಕ ರೂಪದ್ದೇ ನಿನ್ನೆಲ್ಲ ಪರಿಚಯ ಮಾಡಿಕೊಟ್ರು. ನಾಡಿಗಳು ಎಲ್ಲ ಇವೆ. ಇನ್ನ ಯೋಗಿಗಳಿಗೆ ಧಾರಣೆಗೆ ವಿಷಯವಾಗಿರತಕ್ಕಂಥದ್ದು ಇಲ್ಲಿ ತುಂಬ ಇವೆ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆದಿತ್ಯಾದ್ಯಾಹ ಗ್ರಹಸಂತಿ ಶರೀರೇ, ಇಲ್ಲಿ ಹೇಳ್ತಾ ಇದ್ದಾರೆ, ಭುವನಾನಿ ಚ ಸರ್ವಾಣಿ ಪರ್ವತ ದ್ವೀಪ ಸಾಗರಾಃ ಆದಿತ್ಯಾದ್ಯಾಃ ಗ್ರಹಸ್ಸಂತಿ ಶರೀರೇ ಪಾರಮಾರ್ಥಿಕೇ. ನಮ್ಮ ತೇಜೋಮಯವಾದ ಈ ಶರೀರದಲ್ಲಿ 14 ಲೋಕಗಳು ಸೂಕ್ಷ್ಮವಾಗಿ ನಿಂತಿವೆ. ಹಾಗೆ ಎಲ್ಲ ಪರ್ವತಗಳು, ದ್ವೀಪಗಳು, ಸಾಗರಗಳು ನಮ್ಮ ಶರೀರದಲ್ಲಿವೆ. ಅವುಗಳನ್ನು ನಾವು ಚಿಂತನೆ ಮಾಡಬೇಕು ಒಂದು ತಾತ್ಪರ್ಯ. ಅಯ್ಯೋ, ನಮ್ಮಲ್ಲಿ ಎಲ್ಲ ಲೋಕಗಳು, ಪರ್ವತಗಳು, ದ್ವೀಪಗಳು, ಸಾಗರಗಳಿವೆ ಎಂದು ಇದ್ದುಕೊಳ್ಳಿ ಅಂತಲ್ಲ, ಚಿಂತನೆ ಮಾಡಬೇಕು ಅಂತರ್ಥ. ಆದಿತ್ಯಾದ್ಯಾಹ ಗ್ರಹ ಸಂತಿ ಶರೀರೇ ಪಾರಮಾರ್ಥಿಕೇ. ಈ ಪಾರಮಾರ್ಥಿಕ ಶರೀರದಲ್ಲಿ ಆದಿತ್ಯಾದಿ ನವಗ್ರಹಗಳು ಕೂತಿದ್ದಾರೆ ದೊಡ್ಡವರು. ಇನ್ನ ಪಾರಮಾರ್ಥಿಕ ದೇಹೇಹಿ ಷಟ್ಚಕ್ರಾಣಿ ಭವಂತಿ ಚ, ವಿಶೇಷವಾಗಿ ಈ ಪಾರಮಾರ್ಥಿಕ ದೇಹದಲ್ಲಿ 6 ಚಕ್ರಗಳಿವೆ. ಬ್ರಹ್ಮಾಂಡೇ ಯೇ ಗುಣ ಪ್ರೋಕ್ತಃ ತೇಪಿ ಅಸ್ಮಿನ್ನೇವ ಸಂಸ್ಥಿತಃ. ಬ್ರಹ್ಮಾಂಡದಲ್ಲಿರುವ ಸಕಲವು ಏನಿವೆ ಎಲ್ಲವೂ ಈ ವಿಶೇಷವಾಗಿರ್ತಕ್ಕಂಥ ಶರೀರದಲ್ಲಿ ಸೂಕ್ಷ್ಮ ರೂಪದಿಂದ ನಿಂತಿವೆ. ಅದನ್ನೇ ಬ್ರಹ್ಮಾಂಡದೊಳಗಿದ್ದ ಸ್ಥೂಲವಾದ ವಸ್ತುಗಳು ಸೂಕ್ಷ್ಮವಾಗಿ ಉಂಟು ಕೇಳಿ ಈ ಶರೀರದಲ್ಲಿ. ಹೌದಾ? ಹಾಗಾದರೆ ಅದನ್ನು ಹೇಗೆ ಚಿಂತನೆ ಮಾಡಬೇಕು? ತಾನಹಂತೆ ಪ್ರವಕ್ಷ್ಯಾಮಿ ಯೋಗಿನಾಂ ಧಾರಣಾಸ್ಪದಾನ್. ಯೋಗಿಗಳು ಅದನ್ನು ಚಿಂತನೆ ಮಾಡುತ್ತಾರಯ್ಯ, ಅದನ್ನು ನಾನು ಹೇಳುತ್ತೇನೆ. ಅದನ್ನು ಧ್ಯಾನ ಮಾಡುವುದರಿಂದ, ಧಾರಣೆ ಮಾಡುವುದರಿಂದ ನಮಗೇನು ಲಾಭ? ಅದನ್ನು ಹೇಳ್ತಾರೆ, ಯೇಷಾಂ ಭಾವನೆಯ ಜಂತು ಭವೇತ್ ವೈರಾಜ ರೂಪ ಭಾಗ್ ವಿರಾಜ ವಿರಾಟ್. ಅಂದರೆ ವಿರಾಟ್ ರೂಪ ನಮ್ಮಲ್ಲಿ ಸ್ಥಿರವಾಗಿ ನಿಂತು ಬಿಡುತ್ತೆ ಭಗವಂತನ ಅನುಗ್ರಹದಿಂದ. ಅದರಿಂದೇನಾಗುತ್ತೆ? ಮೋಕ್ಷವೇ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಸ್ವಲ್ಪ ನೋಡಬೇಕಾಗಿದ್ದೇನು ಅಂದರೆ, ನೀವೆಲ್ಲ ಪ್ರಾಯಶಃ ಮಖಸುಳಾದಿಯ ಪ್ರವಚನ ಕೇಳಿದ್ದೀರ. ಮಖಸುಳಾದಿ ಹಾಗೆ ಭಾಗವತ ದ್ವಿತೀಯ ಸ್ಕಂಧದಲ್ಲಿ ಭಗವಂತನ ವಿರಾಟ್ ರೂಪದಲ್ಲಿ 14 ಲೋಕಗಳು ಹೇಗೇಗಿವೆ ಅಂತ ಚಿಂತನೆ ಕೇಳಿದ್ದೀರ. ಅಂಗಾಲಿನಲ್ಲಿ ಪಾತಾಳ, ಅದರ ಮೇಲೆ ಮುಂಗಾಲಿನಲ್ಲಿ ವಿಶೇಷವಾದ ರಸಾತಳ, ಅದರ ಮೇಲೆ ಚಿಕ್ಕ ಗಂಟು, ಅಲ್ಲಿ ವಿಶೇಷವಾಗಿರತಕ್ಕಂಥ ಮಹಾತಲ, ಕಣಕಾಲಿನಲ್ಲಿ ತಲಾತಲ, ಮೊಣಕಾಲಿನಲ್ಲಿ ಸುತಲ, ಎರಡು ತೊಡೆಗಳಲ್ಲಿ ಅತಲ ವಿತಲ ಲೋಕಗಳು ಅಂತ ಕೇಳಿದ್ದೀರಲ್ಲ, ಇಲ್ಲಿ ಚೂರು ರಿವರ್ಸ್ ಆಗಿ ಹೇಳ್ತಾರೆ. ರಿವರ್ಸ್ ಆಗಿ ಹೇಳ್ತಾ ಇದ್ದಾರೆ. ಇದೇನಿದು ರಿವರ್ಸ್ ಆಗಿ ಹೇಳ್ತಾರಲ್ಲ ಅಂದರೆ, ಚಿಂತೆ ಮಾಡಬೇಡಿ, ಇಲ್ಲೂ ಅಗ್ನಿ ಪುರಾಣದಲ್ಲೂ ಈ ಒಂದು ಚಿಂತನೆಯನ್ನು ಹೀಗೆ ಹೇಳ್ತಾರೆ. ಅಂದರೆ ಅರ್ಥ ಏನು ಅಂದರೆ, ನೋಡಿ ಅದೆಷ್ಟು ಭಗವಂತನ ಕಾರುಣ್ಯ. ಈ ವಿರಾಟ್ ರೂಪ ನಮ್ಮ ಶರೀರದಲ್ಲಿ ಎರಡು ರೀತಿಯಾಗಿ ನಿಂತಿದೆ. ಅಂದರೆ ಶಿರಸ್ಸಿನಲ್ಲಿ ಶಿರಸ್ಸು, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ಒಂದು ರೀತಿಯಲ್ಲಿ ನಿಂತಿದೆ. ಇನ್ನೊಂದು ರಿವರ್ಸ್ ಆಗಿ ನಿಂತಿದೆ, ತಲೆ ಕೆಳಗೆ ಕಾಲು ಮೇಲೆ ಮಾಡಿ ನಿಂತಿದೆ. ಇದು ವ್ಯುತ್ಕ್ರಮ ರೂಪದಿಂದ ಚಿಂತನೆ ಅಂದರು. ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಒಟ್ಟಾರೆ ನಮ್ಮ ಶರೀರದಲ್ಲಿರುವ ಲೋಕಗಳ ಚಿಂತನೆ ಕೊಡ್ತಾ ಇದ್ದಾರೆ. ಹೇಳ್ತಾರೆ, ಪಾದಾತ್ ಅಧಸ್ತಾತ್ ಅತಲಂ ಜ್ಞೇಯಂ. ಸಾಮಾನ್ಯ ನಾವು ಹೇಳಿದ್ದಲ್ಲಿ ಎರಡು ತೊಡೆಗಳಲ್ಲಿ ಅತಲ ವಿತಲ, ಪಾದೋರ್ಧ್ವಂ ವಿತಲಂ ತಥಾ, ಪಾದದ ಅಡಿಯಲ್ಲಿ ಅತಲ ಲೋಕ, ಪಾದದ ಮೇಲೆ ವಿಶೇಷವಾಗಿ ವಿತಲ ಲೋಕ. ನಂತರ ಜಾನುನೋಹ ಸುತಲಂ ಬಿದ್ಧಿ, ಈ ಜಾನುದೇಶ ನಂತಂದರೆ ಮಂಡಿಯಲ್ಲಿ ಸುತಲ ಲೋಕವನ್ನು ಚಿಂತನೆ ಮಾಡಿ, ಸಕ್ತಿ ದೇಶೇ ಮಹಾತಲಂ. ಸಕ್ತಿ ಅಂದರೆ ಇನ್ನೂ ಮೇಲ್ಭಾಗ, ಅಲ್ಲಿ ಮಹಾತಲ, ತಲಾತಲಂ ಸಕ್ತಿ ಮೂಲೆ ಅಂದರೆ ರಿವರ್ಸ್ ಆಗಿ. ಸಕ್ತಿ ಅಂದರೆ ಬೆನ್ನು, ಈ ಕೆಳಗಿನ ಕಾಲು ಸೇರುವ ಪ್ರಾಂತ, ಅದರಲ್ಲಿ ವಿಶೇಷವಾಗಿ ಸಕ್ತಿ ಮೂಲದಲ್ಲಿ ತಲಾತಲ, ಗುಹ್ಯ ದೇಶದಲ್ಲಿ ರಸಾತಲ ಅಂದರು. ಅಂದರೆ ಕೆಳಗಿನದ್ದು ರಿವರ್ಸ್ ಆಯಿತು. ಸಾಮಾನ್ಯವಾಗಿ ಏನು, ಎರಡು ತೊಡೆಗಳಲ್ಲಿ ಅತಲ ವಿತಲ ಲೋಕ, ನಂತರ ಮಂಡಿಗಳಲ್ಲಿ ಸುತಲ ಲೋಕ, ನಂತರ ತಲಾತಲ ಲೋಕ ಕಣಕಾಲಿನಲ್ಲಿ, ನಂತರ ಪಾದದ ಮೇಲ್ಭಾಗದಲ್ಲಿ ವಿಶೇಷ ಕಣಕಾಲಿನಲ್ಲಿ ತಲಾತಲ ಲೋಕ, ಇಲ್ಲಿ ಪ್ರಪಾದ ಗಂಟಿನಲ್ಲಿ ಮಹಾತಲ ಲೋಕ, ನಂತರ ಮೇಲ್ಕಾಲಿನ ಮೇಲ್ಭಾಗದಲ್ಲಿ ರಸಾತಳ, ಅದರ ಕಾಲು ಕೆಳಗೆ ಪಾತಾಳ. ಇದು ರಿವರ್ಸ್ ಆಗಿ ಹೇಳಿದರು. ಈ ರಿವರ್ಸ್ ಆಗಿ ಯಾಕೆ ಹೇಳಿದ್ದು ಅಂದರೆ, ಭಗವಂತ ಎರಡೂ ರೀತಿಯಲ್ಲಿ ನಿಂತು ವ್ಯಾಪಾರ ಮಾಡ್ತಾನೆ. ಹಾಗಾದರೆ ನಾವು ಹಾಗೆ ಚಿಂತನೆ ಮಾಡಬೇಕಾ, ಹೀಗೆ ಚಿಂತನೆ ಮಾಡಬೇಕಾ ಅಂದರೆ, ನಾವು ಸಾಮಾನ್ಯ ಹೀಗೆ ಚಿಂತನೆ ಮಾಡೋಣ. ದಾಸರಾಯರು ಕೊಟ್ಟ ಕ್ರಮದಲ್ಲಿ. ಅವ್ರು ಹೇಗ ಕೊಟ್ಟರು ಅಂದರೆ ಭಾಗವತದಲ್ಲಿ ಹೇಳಿದ ಕ್ರಮ. ಭಾಗವತದಲ್ಲಿ ಕೊಟ್ಟದ್ದು ಎರಡು ತೊಡೆಗಳಲ್ಲಿ ಅತಲ ವಿತಲ ಲೋಕ ಅಂತ ಕೊಟ್ಟರು. ಕಾಲಡಿಯಲ್ಲಿ ಪಾತಾಳ ಅಂದರು. ಇಲ್ಲಿ ಕಾಲಡಿಯಲ್ಲಿ ಅತಲ ವಿತಲ ಲೋಕಗಳು ಕೆಳಕ್ಕೆ ಹೋಗಿದೆ. ಈ ನಾಭಿ ಕೆಳಗೆ ವಿಶೇಷವಾಗಿ ಪಾತಾಳ ಬಂದಿದೆ. ಅಂದರೆ ಭಗವಂತನ ಅಂದರೆ ರಿವರ್ಸ್ ಆಗಿ ನಿಂತ ರೂಪದ ಚಿಂತನೆ ಮಾಡ್ತಾ ಇದ್ದಾರೆ. ಇದನ್ನು ವಿಶೇಷವಾಗಿ ಸಾಮಾನ್ಯವಾಗಿ ಚಿಂತನೆ ಮಾಡುವ ರೂಪವನ್ನು ಸಿದ್ಧಿ ಪಡ್ಕೊಂಡ ಮೇಲೆ ಈ ರೂಪದ ಚಿಂತನೆ ಬರಬೇಕು ವಿಶೇಷವಾಗಿ. ಇನ್ನ ಮೇಲ್ಭಾಗ, ಈ ಕಟಿಯಿಂದ ಮೇಲ್ಭಾಗ ಅದು ಸಾಮಾನ್ಯ ಹಾಗೆಯೇ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಸಪ್ತಲೋಕಾಃ ಪ್ರಕೀರ್ತಿತಾಃ ಭೂರ್ಲೋಕಂ ನಾಭಿ ಮಧ್ಯೇತು. ವಿಶೇಷವಾಗಿ ನಾಭಿಯ ಪ್ರಾಂತದಲ್ಲಿ ಅಲ್ಲಿ ಕೆಳಗೆ ಭೂಲೋಕ, ಭುವರ್ಲೋಕಂ ತದೂರ್ಧ್ವಕ್ಕೆ ನಂತರ ಊರ್ಧ್ವದಲ್ಲಿ ಆ ಮೇಲಿನ ದೇಶ ಯಾವುದು ಭುವರ್ಲೋಕ. ಸಾಮಾನ್ಯ ಅಲ್ಲಿ ಏನು ಹೇಳಿದ್ದು, ಕಟಿಪ್ರಾಂತದಲ್ಲಿ ಭೂಲೋಕ, ನಾಭಿ ಪ್ರಾಂತದಲ್ಲಿ ಭುವರ್ಲೋಕ. ನಂತರ ಸ್ವರ್ಲೋಕಂ ಹೃದಯೇ ವಿದ್ಯಾತ್, ಇಲ್ಲಿ ಹೃದಯದಲ್ಲಿ ಸ್ವರ್ಗಲೋಕವನ್ನು ತಿಳಿದುಕೊಳ್ಳಿ. ಕಂಠದೇಶೇ ಮಹಸ್ತಥಾ, ಈ ಕಂಠದೇಶದಲ್ಲಿ ಈ ಪ್ರಾಂತದಲ್ಲಿ ವಿಶೇಷವಾಗಿ ಮಹರ್ಲೋಕ ಚಿಂತನೆ ಮಾಡಿ. ಜನೋಲೋಕಂ ವಕ್ತ್ರದೇಶೇ, ಹಾ ಜನೋಲೋಕ ಎಲ್ಲಿದೆ, ಬಾಯಿ ಅಂದರೆ ಒಳಗೆ ಇಂದ್ರಯೋನಿಯಲ್ಲಿ. ತಪೋಲೋಕಂ ರರಾಟಕೆ, ಆ ತಪೋಲೋಕ ಎಲ್ಲಿದೆ, ಲಲಾಟದಲ್ಲಿದೆ. ನಂತರ ಸತ್ಯಲೋಕಂ ಬ್ರಹ್ಮರಂಧ್ರೆ, ಬ್ರಹ್ಮರಂಧ್ರದಲ್ಲಿ ಸತ್ಯಲೋಕವಿದೆ. ಭುವನಾನಿ ಚತುರ್ದಶ, 14 ಲೋಕಗಳು ನಮ್ಮ ಶರೀರದೊಳಗೆ ಸೂಕ್ಷ್ಮವಾಗಿ ತೇಜೋಮಯ ಶರೀರದಲ್ಲಿ ಅಡಕವಾಗಿವೆ. ಒಟ್ಟಾರೆ ಇಷ್ಟಂತೂ ನಿಮಗೆ ನಂಬಿಕೆ ಬರ್ತಾ ಇದೆಯಲ್ವಾ? ಭಾಗವತದಲ್ಲಿ ಹೇಳಿದ್ದು ನೋಡಿ, ಭಾಗವತದಲ್ಲಿ ಹೇಳಿದ್ದು ದೇವರ ವಿರಾಟ್ ರೂಪದಲ್ಲಿ 14 ಲೋಕಗಳಿವೆ ಅಂತ. ಅಲ್ಲಿ ಇನ್ನೊಂದು ಕಡೆ ಭಾಗವತದಲ್ಲಿ ಹೇಳಿದರು, ಇದೇ ಜೀವ ನಿಕಾಯ ಧಾಮ, ಎಲ್ಲ ಜೀವರ ಶರೀರದಲ್ಲಿ ಇದೆ ಅಂತ ಸೂಕ್ಷ್ಮವಾಗಿ ಹೇಳಿದರು. ಆದರೆ ಸ್ಪಷ್ಟ ಹೇಳಿಲ್ಲ. ಅದಕ್ಕೆ ಬಹಳ ಜನ ಪ್ರಶ್ನೆ ಮಾಡೋದಿದೆ, ನಮ್ಮ ಶರೀರದಲ್ಲಿ ಈ ಲೋಕಗಳಿವೆ ಅಂತ ಯಾವ ಪ್ರಮಾಣದಲ್ಲಿದೆ ಅಂತ ಕೇಳುವವರು ಇದ್ದಾರೆ. ಸ್ಪಷ್ಟವಾಗಿ ಇಲ್ಲಿ ಹೇಳುತ್ತಾ ಇದ್ದಾರೆ ಭಗವಂತ, ಈ ಶರೀರದಲ್ಲೇ ತೇಜೋಮಯ ರೂಪದಲ್ಲೇ 14 ಲೋಕಗಳು ನಿಂತಿವೆ ಸೂಕ್ಷ್ಮವಾಗಿ ಅಂತ ಗರುಡ ಪುರಾಣದ ಪ್ರಮಾಣ ನಿಮಗೆ ಗೊತ್ತಾಗ್ತಾ ಇದೆ. ದಾಸರಾಯರ ಮಾತಿಗೆ ಪ್ರಮಾಣ ಬಂತು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ನಾವು ಈ 14 ಲೋಕಗಳು ಚಿಂತನೆ ಮಾಡಿದ್ವಿ, ನಂತರ ನಮ್ಮ ಶರೀರದಲ್ಲಿ ಪರ್ವತಗಳು ಎಲ್ಲೆಲ್ಲಿವೆ, ಪರ್ವತಗಳಿವೆ ಅಂತ ಗೊತ್ತು, ಯಾವ ಪರ್ವತ ಎಲ್ಲೆಲ್ಲಿದೆ ಗೊತ್ತಿಲ್ಲಲ್ಲ. ಹೇಳ್ತಾರೆ ನೋಡಿ, ತ್ರಿಕೋಣೇ ಸಂಸ್ಥಿತೋ ಮೇರುಹು, ನಮ್ಮ ಹೃದಯ ಕಮಲ. ನೋಡಿ, ಈ ಗುರುಮಂತ್ರ ಮಾಡುವಾಗ ನಾಭಿಯಲ್ಲಿ ಯಾವ ಮಂಡಲ, ಷಟ್ಕೋಣ ಮಂಡಲ ಹೌದಾನೆ, ಹೃದಯದಲ್ಲಿ ತ್ರಿಕೋಣ ಮಂಡಲ. ಅದು ಹೇಳ್ತಾರೆ, ತ್ರಿಕೋಣೇ ಸಂಸ್ಥಿತೋ ಮೇರುಹು, ಹೃದಯ ಕಮಲದಲ್ಲಿ ತ್ರಿಕೋಣ ಮಂಡಲ ಇದೆಯಲ್ಲ, ಕಂಕಣಾಕಾರ ಸುಳಾದಿ ಚಕ್ರಾಬ್ಜ ಮಂಡಲ ಹಾಕ್ತಿರಲ್ಲ ರಂಗೋಲೆ, ಅದರಲ್ಲಿ 3 ಕೋಣ ಹಾಕ್ತಿರಲ್ಲ, ಅಲ್ಲಿ ಮೇರು ಪರ್ವತ ಕೂತಿದೆ. ತ್ರಿಕೋಣೇ ಸಂಸ್ಥಿತೇ ಮೇರುಹು ಅಧಃಕೋಣೇ ಚ ಮಂದಿರ, ಆ ತ್ರಿಕೋಣದಲ್ಲಿ ಪ್ರಧಾನವಾಗಿ ಮೇರು ಪರ್ವತ ಇದೆ, ಅದರ ಅಧಕ್ಕೋಣೆ ಆ ಕೋಣದ ಕೆಳಗಿನ ಪ್ರಾಂತದಲ್ಲಿ ಮಂದರ ಪರ್ವತವಿದೆ. ದಕ್ಷಕೋಣೆ ಚ ಕೈಲಾಸೋ, ಆ ಮೇರು ಪರ್ವತ ಕೆಳಗಿನ ಭಾಗದಲ್ಲಿ ಯಾವುದು ಮಂದರ ಪರ್ವತವಿದೆ, ದಕ್ಷಿಣ ಭಾಗದಲ್ಲಿ ಕೈಲಾಸ. ವಾಮಕೋಣೆ ಹಿಮಾಚಲ, ವಾಮ ಭಾಗದಲ್ಲಿ ಹಿಮಾಚಲವಿದೆ. ಇನ್ನ ಹೇಳ್ತಾ ಇದ್ದಾರೆ, ನಿಷಧಶ್ಚ ಊರ್ಧ್ವರೇಖಾಯಾಂ ದಕ್ಷಾಯಾಂ ಗಂಧಮಾದನ ರಮಣೋ ವಾಮರೇಖಾಯಾಂ ಸಪ್ತೈತೆ ಕುಲಪರ್ವತ. ಹೇಳ್ತಾ ಇದ್ದಾರೆ ಈ ಹೊಟ್ಟೆ ಏನಿದೆ ಆ ಹೊಟ್ಟೆಯಲ್ಲಿ ತ್ರಿವಲಿ ಮೂರು ರೇಖೆಗಳು ಬರ್ತಾ ಇವೆ, ಒಂದು ಮೇಲೆ ಒಂದು ಪಕ್ಕಕ್ಕೆ ಈ ಪಕ್ಕಕ್ಕೆ ಸೇರಿಕೊಂಡರೆ ಅದು ಮೂರಾಗುತ್ತೆ. ಅದರಲ್ಲಿ ಊರ್ಧ್ವ ರೇಖೆಯಲ್ಲಿ ನಿಷಧ ಪರ್ವತ, ಬಲಗಡೆಗೆ ಗಂಧಮಾದನ ಪರ್ವತ, ಎಡಗಡೆಗೆ ವಿಶೇಷವಾಗಿ ರಮಣ ಪರ್ವತ ಅಂತ ಬರ್ತಾ ಇದೆ. ಈ ಏಳು ಕುಲ ಪರ್ವತಗಳು ಇಲ್ಲಿ ಕೂತಿವೆ. ಇಷ್ಟು ಮಾತ್ರ ಅಲ್ಲ, 360 ಎಲುಬುಗಳಲ್ಲಿ 360 ಪರ್ವತಗಳು ಬರ್ತಾ ಇವೆ. ಇನ್ನ ಹೇಳ್ತಾ ಇದ್ದಾರೆ ಈ ದ್ವೀಪಗಳೆಲ್ಲಿವೆ ನಮ್ಮ ಶರೀರದಲ್ಲಿ, ಅದನ್ನು ಚಿಂತನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಸ್ಥಿಸ್ಥಾನೇ ಭವೇದ್ ಜಂಬೂಹು ಶಾಕೋ ಮಜ್ಜಾಸು ಸಂಸ್ಥಿತ ಕುಶದ್ವೀಪ ಸ್ಥಿತೋ ಮಾಂಸೇ ಕ್ರೌಂಚ ದ್ವೀಪ ಸಿರಾಸು ಚ. ಇಲ್ಲಿ ಹೇಳ್ತಾರೆ ಅಸ್ಥಿಗಳಲ್ಲಿ ವಿಶೇಷವಾಗಿ ಜಂಬೂದ್ವೀಪ ನಿಂತಿದೆ. ನಂತರ ಅಸ್ಥಿಗಳಲ್ಲಿರತಕ್ಕಂಥ ಮಜ್ಜ ಅಲ್ಲಿ ಶಾಕದ್ವೀಪ ಇದೆ. ಇನ್ನ ಮಾಂಸದಲ್ಲಿ ಕುಶದ್ವೀಪ, ಅದರ ಅಭಿಮಾನಿ ದೇವತೆಗಳು ಭಗವಂತ ನಿಂತಿದ್ದಾನೆ. ಇನ್ನ ಸಿರಾಧಮನಿ ಅಂತ ಸಿರೆಗಳಲ್ಲಿ ಅಂದರೆ ಕೆಂಪು ಹಳದಿ ರಕ್ತ ನಾಳಗಳಿರುತ್ತಲ್ಲ ಅಲ್ಲಿ ಸಿರಾ ಅಂತ ಹೇಳ್ತಾರೆ, ಅಲ್ಲಿ ಕ್ರೌಂಚ ದ್ವೀಪವಿದೆ. ಇನ್ನ ತ್ವಕ್ಕಿನಲ್ಲಿ ತ್ವಚಾಯಾಂ ಶಾಲ್ಮಲಿ ದ್ವೀಪೋ ಗೋಮೇಧೋ ರೋಮ ಸಂಚಯೇ. ಇನ್ನು ಹೇಳ್ತಾ ಇದ್ದಾರೆ ವಿಶೇಷವಾಗಿರತಕ್ಕಂಥ ತ್ವಕ್ಕಿನಲ್ಲಿ ಶಾಲ್ಮಲಿ ದ್ವೀಪ, ರೋಮಗಳಲ್ಲಿ ಗೋಮೇಧ ದ್ವೀಪ. ನಂತರ ನಖಸ್ಥಂ ಪುಷ್ಕರಂ ವಿಧ್ಯಾತ್ ಸಾಗರಸ್ತದನಂತರಂ. ನಂತರ ನಖಗಳಲ್ಲಿ ಉಗುರುಗಳಲ್ಲಿ ಪುಷ್ಕರ ದ್ವೀಪವಿದೆ. ನಂತರ ಸಾಗರಗಳನ್ನು ಚಿಂತನೆ ಮಾಡಿ ನಮ್ಮ ಶರೀರದಲ್ಲಿ ಅಂದರು. ಅಲ್ರಿ, ನಾವು ಇಲ್ಲದ್ದನ್ನು ಅಸ್ಯೂಮ್ ಮಾಡಬೇಕಾ ಅಥವಾ ಇದೆಯಾ ಇದ್ದದ್ದನ್ನು ತಿಳಿಯಬೇಕಾ? ಇದ್ದದ್ದನ್ನೇ ತಿಳಿಯಿರಿ. ಭಗವಂತ ನಮ್ಮ ಈ ಬಿಂಬನಾಗಿ ನಿಂತದ್ದಕ್ಕೆ ಬ್ರಹ್ಮಾಂಡದೊಳಗಿರತಕ್ಕಂಥ ಸಕಲ ದೇವತೆಗಳು ಇಲ್ಲಿ ನಿಂತಿದ್ದಾರೆ. ಇನ್ನು ನೋಡಿ ಹೇಳ್ತಾ ಇದ್ದಾರೆ, ಆಶ್ಚರ್ಯ ಆಗಿಬಿಡುತ್ತೆ. ಲವಣ ಸಮುದ್ರ ನಮ್ಮ ಶರೀರದಲ್ಲಿದೆ, ಎಲ್ಲಿದೆ? ಕ್ಷಾರೋದೋಹಿ ಭವೇನ್ ಮೂತ್ರೇ, ನಮ್ಮ ಮೂತ್ರದಲ್ಲಿ ಲವಣ ಜಲಧಿ ಕೂತಿದೆಯಂತೆ. ಕ್ಷೀರೇ ಕ್ಷೀರೋದ ಸಾಗರ, ನಮ್ಮ ಶರೀರದಲ್ಲಿರುವ ಕ್ಷೀರದಲ್ಲಿ ವಿಶೇಷವಾಗಿ ಕ್ಷೀರಸಾಗರವಿದೆ. ನಂತರ ಸುರೋದಧಿ, ಸುರೋದಧಿ ಸುರಸಮುದ್ರ ಶ್ಲೇಷ್ಮ ಸಂಸ್ಥ ಕಫದಲ್ಲಿದೆ. ಮಜ್ಜಾಯಾಮ್ ಘೃತ ಸಾಗರ, ವಿಶೇಷವಾಗಿ ಎಲುಬುಗಳ ಮಧ್ಯೆ ಇರತಕ್ಕಂಥ ಮಜ್ಜಾದಲ್ಲಿ ತುಪ್ಪದ ಸಾಗರ ಕೂತಿದೆ. ರಸೋದಧಿಂ ರಸೇ ವಿಂಧ್ಯಾತ್ ಶೋಣಿತೇ ದಧಿ ಸಾಗರ. ಈ ನಾಲಿಗೆ ರಸ, ಅಲ್ಲಿ ವಿಶೇಷವಾಗಿರತಕ್ಕಂಥ ರಸೋದಧಿ ಇದೆ. ನಂತರ ಶೋಣಿತ ಅಂದರೆ ವಿಶೇಷವಾಗಿರತಕ್ಕಂಥ ರಕ್ತ, ಆ ರಕ್ತದಲ್ಲಿ ಮೊಸರಿನ ಸಾಗರವಿದೆ. ಸ್ವಾದೂದೋ ಲಂಬಿಕಾ ಸ್ಥಾನೇ ಜಾನೀಯಾದ್ ವಿನತಾಸುತ. ಇನ್ನ ವಿಶೇಷವಾಗಿ ಹೇಳ್ತಾ ಇದ್ದಾರೆ ಈ ಕಿರುನಾಲಿಗೆಯ ಪ್ರಾಂತ ಮೇಲೆ ಅಲ್ಲಿ ಸ್ವಾದೂದಕ ಸಮುದ್ರವಿದೆ ಅಂತ. ಈ ರೀತಿಯಾಗಿ ಸಪ್ತ ಸಮುದ್ರಗಳನ್ನು ನಮ್ಮ ಶರೀರದಲ್ಲಿ ಚಿಂತನೆ ಮಾಡಿ ಅಲ್ಲಿರುವ ಭಗವಂತನನ್ನು ಚಿಂತನೆ ಮಾಡಬೇಕು. ಇನ್ನ ಮುಂದೆ ಹೇಳ್ತಾರೆ ನಾದ ಚಕ್ರೇ ಸ್ಥಿತ ಸೂರ್ಯೋ ಬಿಂದು ಚಕ್ರೇ ಚ ಚಂದ್ರಮಾಹ ಲೋಚನಸ್ಥ ಕುಜೋ ಜ್ಞೇಯ ಹೃದಯಜ್ಞ ಪ್ರಕೀರ್ತಿತ. ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ನಾದಚಕ್ರ ಬಿಂದು ಚಕ್ರ ಅಂತ ನಮ್ಮಲ್ಲಿ ಬರ್ತಾ ಇವೆ. ನಾದಚಕ್ರ ಎಲ್ಲಿ, ಬಿಂದು ಚಕ್ರ ಎಲ್ಲಿ ಅಂತ ಹೇಳಿದರೆ, ಒಳಗೆ ನಾಲಿಗೆ ಕಿರುನಾಲಿಗೆ ಪ್ರಾಂತದಲ್ಲಿ ಎರಡು ಚಕ್ರಗಳು. ಅಲ್ಲಿ ಹೇಳ್ತಾ ಇದ್ದಾರೆ, ನಾದಚಕ್ರದಲ್ಲಿ ಸೂರ್ಯ, ಬಿಂದು ಚಕ್ರದಲ್ಲಿ ಚಂದ್ರ. ಒಳಗೇ ಇರತಕ್ಕಂಥದ್ದು ಚಂದ್ರ, ಕಣ್ಣಿನಲ್ಲಿ ವಿಶೇಷವಾಗಿ ಕುಜ, ನಂತರ ಹೃದಯದಲ್ಲಿ ಬುಧ. ವಿಷುಸ್ಥಾನೇ ವಿಷ್ಣುಸ್ಥಾನೇ ಗುರುಂ ವಿದ್ಯಾತ್ ಶುಕ್ರೇ ಶುಕ್ರೋ ವ್ಯವಸ್ಥಿತಃ ನಾಭಿಸ್ಥಾನೇ ಸ್ಥಿತೋ ಮಂದಃ ಮುಖೇ ರಾಹು ಪ್ರಕೀರ್ತಿತಃ. ವಿಶೇಷವಾಗಿ ಆಕಾಶ ಪ್ರದೇಶದಲ್ಲಿ ಗುರು ಇರ್ತಾರೆ, ಶುಕ್ರದಲ್ಲಿ ಶುಕ್ರಾಚಾರ್ಯರಿರ್ತಾರೆ, ನಾಭಿಸ್ಥಾನದಲ್ಲಿ ಶನೇಶ್ವರ ಇರ್ತಾರೆ, ಮುಖದಲ್ಲಿ ರಾಹು. ವಾಯುಸ್ಥಾನೇ ಸ್ಥಿತ ಕೇಶು ಕೇತು ಶರೀರೇ ಗ್ರಹಮಂಡಲಂ. ವಾಯುಸ್ಥಾನದಲ್ಲಿ ವಿಶೇಷವಾಗಿರತಕ್ಕಂಥ ಕೇತುವನ್ನು ಚಿಂತನೆ ಮಾಡಬೇಕು, ಇಡೀ ವಾಯುಸ್ಥಾನದಲ್ಲಿ ಕೇತುವನ್ನು ಚಿಂತನೆ ಮಾಡಬೇಕು. ಏವಂ ಸರ್ವಸ್ವರೂಪೇಣ ಚಿಂತೆಯೇದಾತ್ಮನಸ್ತನು, ತಮ್ಮ ಶರೀರದಲ್ಲಿ ಈ ಥರ ಎಲ್ಲವನ್ನು ಚಿಂತನೆ ಮಾಡಬೇಕು. ಹಾಗೆ ಚಕ್ರಾಬ್ಜ ಮಂಡಲಿ ಕೊಟ್ಟದಂತೆ ಎಂಟು ದಳಗಳಲ್ಲೂ ಎಂಟು ಗ್ರಹಗಳು, ಮಧ್ಯೆ ಸೂರ್ಯ, ನವಗ್ರಹಗಳು ಅಲ್ಲಿ ನಿಂತಿದ್ದಾರೆ. ಹಾಗೂ ಈ ವಿನ್ಯಾಸ ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಹೇಳುತ್ತಾ ಇದ್ದಾರೆ. ನಂತರ ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಸದಾ ಪ್ರಭಾತ ಸಮಯೇ. ಈ ಧ್ಯಾನವನ್ನೆಲ್ಲ, ಈ ಧಾರಣೆಯನ್ನು ಯಾವಾಗ ಮಾಡಬೇಕು, ಪ್ರಭಾತ ಸಮಯ ಬೆಳಿಗ್ಗೆ. ಬದ್ಧ ಪದ್ಮಾಸನ ಸ್ಥಿತ, ಎರಡೂ ಕಾಲನ್ನು ಮೇಲಕ್ಕಿಟ್ಟು ಕೂಡುವುದು ಬದ್ಧ ಪದ್ಮಾಸನ ಅಂತ. ಅಲ್ಲಿ ಇನ್ನು ಮುಂದೆ ಹೇಳ್ತಾ ಬರ್ತಾ ಇದ್ದಾರೆ, ಬಹಳ ವಿಶೇಷವಾದ್ದು ಇದು, ನಿಮಗೆಲ್ಲೂ ಸಿಗಲ್ಲ, ನಿಮಗೆ ಯಾವ ಪ್ರವಚನದ ಪ್ಲಾಟ್ಫಾರ್ಮಲ್ಲೂ ಸಿಗಲ್ಲ, ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಷಟ್ಚಕ್ರ ಚಿಂತನಂ ಕುರಿಯಾತ್ ಯಥೋಕ್ತಂ ಅಜಪಾಕ್ರಮಂ. ಹೇಳ್ತಾರೆ, ಅಜಪಾ ಗಾಯತ್ರಿ ಅಂತ ಮಾಡಬೇಕಯ್ಯ, ಆರು ಚಕ್ರಗಳ ಚಿಂತನೆ ಮಾಡಬೇಕು ಅಂದರು. ಅಜಪಾ ನಾಮ ಗಾಯತ್ರಿ ಮುನೀನಾಂ ಮೋಕ್ಷದಾಯಿನಿ ಅಸ್ಯಾಹ ಸಂಕಲ್ಪ ಮಾತ್ರೇಣ ಸರ್ವ ಪಾಪೈಹಿ ಪ್ರಮುಚ್ಯತೆ. ಅಜಪ ಅಜಪ ಅಂತ, ಯಾವುದು, ಹಂಸ ಮಂತ್ರ. ಅಜಪ ಅಜಪ ಅಂತ ಆ ಹಂಸ ಮಂತ್ರವನ್ನು ಸಂಕಲ್ಪ ಮಾಡಬೇಕು. ಇದು ಸಂಕಲ್ಪ ಮಾಡುವುದರಿಂದಲೇನೆ 21,600 ಶ್ವಾಸ ಮಂತ್ರವನ್ನು ವಾಯುದೇವರು ನನ್ನಲ್ಲಿ ನಿಂತು ಮಾಡಿ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ವರಂತರಯಾಮಿ ಸ್ವಾಮಿ ನಿನಗರ್ಪಿತ ಅಂತ ಸಂಕಲ್ಪ ತಾನೇ. ಇದರಿಂದ ಸರ್ವ ಪಾಪೈಹಿ ಪ್ರಮುಚ್ಯತೆ, ಮೋಕ್ಷ ಕೊಡುತ್ತಯ್ಯ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹೇಳ್ತಾ ಇದ್ದಾರೆ, ಶುಣುತಾರ್ಕ್ಷ್ಯ ಪ್ರವಕ್ಷ್ಯೇಹಂ ಅಜಪಕ್ರಮಮುತ್ತಮಂ ಯಂ ಕೃತ್ವಾ ಸರ್ವದಾ ಜೀವೋ ಜೀವಭಾವಂ ವಿಮುಂಚತಿ. ಈ ಜೀವನಾದವ ಈ ಅಜಪಾಕ್ರಮವನ್ನು ಚೆನ್ನಾಗಿ ತಿಳ್ಕೊಂಡು ಮಾಡಿ ತಾನು ಈ ಲೋಕದಲ್ಲೇ ಸದಾ ಬಿದ್ದಿರುವಂಥ ಈ ಒಂದು ಸ್ಥಿತಿಯನ್ನು ಕಳ್ಕೊಳ್ಳುತ್ತಾನೆ. ಹಾ, ಎಲ್ಲೆಲ್ಲಿ ಯಾವ ಯಾವ ವಿಶೇಷವಾಗಿರತಕ್ಕಂಥ, ಒಂದು ನಿಮಿಷ, ಎಲ್ಲೆಲ್ಲಿ ಯಾವ ಯಾವ ಚಕ್ರಗಳಿವೆ ಇವೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಮೂಲಾಧಾರ ಸ್ವಾಧಿಷ್ಠಾನಂ, ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮಣಿಪೂರಕ ಮೇವ ಚ, ಮಣಿಪೂರಕ ಚಕ್ರ. ಅನಾಹತಂ ವಿಶುದ್ಧಾಖ್ಯಂ, ಅನಾಹತ ಚಕ್ರ, ವಿಶುದ್ಧ ಅಂತ ಚಕ್ರ. ಆಜ್ಞಾ ಷಟ್ ಚಕ್ರ ಮುಚ್ಚತೆ, ಆಜ್ಞಾ ಚಕ್ರ ಅಂತ ಆರು ಚಕ್ರಗಳಿವೆ. ಎಲ್ಲೆಲ್ಲಿ ಚಿಂತನೆ ಮಾಡಬೇಕು, ಮೂಲಾಧಾರೇ ಹೇಳ್ತಾರೆ, ಮೂಲಾಧಾರದಲ್ಲಿ ಮೂಲಾಧಾರ ಚಕ್ರ, ನಂತರ ಲಿಂಗದೇಶೇ ಲಿಂಗ ಪ್ರಾಂತದಲ್ಲಿ ವಿಶೇಷವಾಗಿ ಸ್ವಾಧಿಷ್ಠಾನ ಚಕ್ರ, ನಾಭ್ಯಾಂ ನಾಭಿಯಲ್ಲಿ ಮಣಿಪೂರಕ ಚಕ್ರ, ನಂತರ ಹೃದಿ ಅನಾಹತ ಚಕ್ರ, ಕಂಠಗೆ ಕಂಠದಲ್ಲಿ ವಿಶುದ್ಧ ಚಕ್ರ, ನಂತರ ಭ್ರುವೋರ ಮಧ್ಯೆ ವಿಶೇಷವಾಗಿ ಆಗ್ನಚಕ್ರ ಅಂತ ಹೇಳ್ತಾರೆ. ಮೂಲಾಧಾರ ಲಿಂಗದೇಶೇ ನಾಭ್ಯಾಂ ಹೃದಿ ಚ ಕಂಠಗೆ ಭ್ರುವೋರ ಮಧ್ಯೆ ಬ್ರಹ್ಮರಂಧ್ರೇ ಅಂತ. ಅಂದರೆ ಇಲ್ಲಿ ಹೇಳ್ತಾ ಬರ್ತಾರೆ ಕ್ರಮದಲ್ಲಿ, ಈ ಆಗ್ನಚಕ್ರ ಮತ್ತು ವಿಶೇಷವಾಗಿರತಕ್ಕಂಥ ವಿಶುದ್ಧ ಚಕ್ರ, ಅನಾಹತ ಚಕ್ರ, ಮಣಿಪೂರಕ, ಸ್ವಾಧಿಷ್ಠಾನ, ಮೂಲಾಧಾರ. ಮೂಲಾಧಾರ ಅಂದರೆ ಅದನ್ನು ಎರಡೂ ಸೇರಿಸಿ ಹೇಳೋದು ಮೂಲಾಧಾರೇ ಲಿಂಗದೇಶೆ, ಲಿಂಗ ಪ್ರಾಂತ ಮೂಲಾಧಾರ ಅಂದರೆ ತುಂದಿನಾಮದಲ್ಲಿ ಅಂತ ದಾಸರಾಯರೇನು ಹೇಳ್ತಾರೆ ಕೆಳಗೆ, ಹಾ ಅದು ಹೇಳ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿರತಕ್ಕಂಥ ಮೂಲಾಧಾರ, ನಂತರ ಯಾವುದು ಯಾವುದಿದೆ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಮೂಲಾಧಾರ ಚಕ್ರ, ನಾಭಿಯಲ್ಲಿ ಸ್ವಾಧಿಷ್ಠಾನ ಚಕ್ರ, ಅದರ ಮೇಲೆ ಮಣಿಪೂರಕ ಚಕ್ರ, ನಂತರ ಅನಾಹತ ಚಕ್ರ, ನಂತರ ವಿಶುದ್ಧ ಚಕ್ರ, ನಂತರ ಆಜ್ಞಾಚಕ್ರ ಅಂತ ಇಷ್ಟು ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಮೇಲಿಂದ ಬರ್ತಾ ಬಂದರೆ ಬ್ರಹ್ಮರಂಧ್ರ ಭ್ರೂ ಮಧ್ಯ, ಬ್ರಹ್ಮರಂಧ್ರದಲ್ಲಿ ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಸಹಸ್ರಾರ ಚಕ್ರ, ನಂತರ ವಿಶೇಷವಾಗಿರತಕ್ಕಂಥ ಆಜ್ಞಾಚಕ್ರ ಎಲ್ಲಿ ಬರ್ತಾ ಇದೆ ಅಂದರೆ ಭ್ರೂ ಮಧ್ಯದಲ್ಲಿ ಬರ್ತಾ ಇದೆ, ನಂತರ ವಿಶುದ್ಧಾಕ್ಯ ಚಕ್ರ ಎಲ್ಲಿ ಬರ್ತಾ ಇದೆ ಕಂಠದಲ್ಲಿ, ಅನಾಹತ ಚಕ್ರ ಹೃದಯದಲ್ಲಿ, ಮಣಿಪೂರಕ ಚಕ್ರ ವಿಶೇಷವಾಗಿರತಕ್ಕಂಥ ನಾಭಿಯ ಮೇಲ್ಪ್ರಾಂತ. ಮಣಿಪೂರಕ ಅಂದರೆ ಎಲ್ಲಿ ಬರುತ್ತೆ ಅಂದರೆ ದ್ವಾದಶಾರ್ಕರ ಮಂಡಲವು ಅಂತ ನಾಭಿಯ ಮೇಲೆ ಬರ್ತಾ ಇದೆಯಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ. ನಂತರ ನಾಭಿಯಲ್ಲಿ ವಿಶೇಷವಾಗಿರತಕ್ಕಂಥ ಸ್ವಾಧಿಷ್ಠಾನ ಚಕ್ರ, ನಂತರ ಲಿಂಗದೇಶ ಮೂಲಾಧಾರದಲ್ಲಿ ಮೂಲಾಧಾರ ಚಕ್ರ ಅಂತ. ಆ್ಯಕ್ಚುವಲ್ ಆಗಿ ಹೇಳಬೇಕಾದ್ರೆ ಸಪ್ತಚಕ್ರಗಳು ಅಂತ ಬರುತ್ತಾನೆ, ಅಂದರೆ ಇಲ್ಲಿ ಸಹಸ್ರಾರವನ್ನು ಬಿಟ್ಟು ಆರು ಚಕ್ರಗಳು ಹೇಳಿದರು. ಬ್ರಹ್ಮರಂಧ್ರದಲ್ಲಿ ಬಂದು ಬರುವುದು ವಿಶೇಷವಾಗಿರತಕ್ಕಂಥ ಸಹಸ್ರಾರ, ಮಿಕ್ಕದ್ದೆಲ್ಲ ಕ್ರಮವಾಗಿ ಇಲ್ಲಿ ಹೇಳ್ತಾ ಬಂದರು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಆಧಾರಂತು ಚತುರ್ದಳ ಅನಲ ಸಮಂ ವಾಸಾಂತ ವರ್ಣಾಶ್ರಯಂ ಸ್ವಾಧಿಷ್ಠಾನಮಿ ಪ್ರಭಾಕರ ಸಮಂ ಬಾಲಾಂತ ಷಟ್ಪತ್ರಕಂ ರಕ್ತಾಭಂ ಮಣಿಪೂರಕಂ ದಶದಳಂ ದಾದ್ಯಂ ಫಕಾರಾಂತಕಂ ಪತ್ರಯೇರ್ದ್ವಾದಶಭಿಸ್ತ್ವನಾಹತಪುರಂ ಹೈಮಂ ಕಂಠಾಂತಾವೃತಂ ಪತ್ರ ಸಸ್ವರ ಷೋಡಶೈಃ ಶಶಧರ ಜ್ಯೋತಿರ್ ವಿಶುದ್ಧಾಂಬುಜಂ ಹಂಸೇತ್ಯಕ್ಷರ ಯುಗ್ಮಕಂ ದ್ವಯದಳಂ ರಕ್ತಾಭಮತ್ರಾಂಬುಜಂ ತಸ್ಮಾದೂರ್ಧ್ವಗತಂ ಪ್ರಭಾಸಿತಮಿದಂ ಪದ್ಮಂ ಸಹಸ್ರಚ್ಛದಂ ಸತ್ಯಾನಂದಮಯಂ ಸದಾಶಿವಮಯಂ ಜ್ಯೋತಿರ್ಮಯಂ ಶಾಶ್ವತಂ. ಹಾ, ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ, ಈ ವಿಶೇಷವಾಗಿರತಕ್ಕಂಥ ಮೂಲಾಧಾರ, ನಂತರ ಸ್ವಾಧಿಷ್ಠಾನ, ಮಣಿಪೂರಕ ಅಂತ ಏನೇನು ಬರ್ತಾ ಇದೆ, ಈ ಆರು ಚಕ್ರಗಳು ಮತ್ತು ಮೇಲೊಂದು ಏಳನೇ ಚಕ್ರ, ಈ ಚಕ್ರದಲ್ಲಿ ಎಷ್ಟೆಷ್ಟು ದಳಗಳಿವೆ, ಎಷ್ಟೆಷ್ಟು ದಳಗಳಿವೆ, ಆ ದಳಗಳ ಚಿಂತನೆ, ಆ ದಳಗಳ ಚಿಂತನೆ, ಆ ದಳದಲ್ಲಿ ಬರತಕ್ಕ ವರ್ಣಗಳ ಚಿಂತನೆ. ನೀವು ಪ್ರಾಯಶಃ ಚಕ್ರಾಬ್ಜ ಮಂಡಲ ನೋಡಿದ್ದೀರಲ್ವಾ? ಅದರಲ್ಲಿ ಪ ಪ ಕ ಕ ಅಂತೆಲ್ಲ ಹೇಳ್ತಾ ಬರ್ತಾ ಬರ್ತಾರೆ. ಇದೇನಿದು ಅಂದರೆ ಆಯಾ ಅಕ್ಷರ ಅಂದರೆ ಇಷ್ಟು ಇರೋದು 51 ಅಕ್ಷರ. ಅಜಾದಿ ರೂಪಗಳು ನಿಂತಿವೆ, ಅಜಾದಿ ಮಾತೃಕಾ ರೂಪಗಳು. ಆ ಮಾತೃಕಾ ರೂಪಗಳು ಅಂ ಅಜಾಯ ನಮಃ, ಆಂ ಆನಂದಾಯ ನಮಃ ಅಂತ ಏನಿವೆ, ಈ ರೂಪಗಳೆಲ್ಲ ನಮ್ಮ ಶರೀರದಲ್ಲಿ ಹಂಚಿಕೊಂಡು ಹೋಗಿವೆ. ಇಲ್ಲಿ ಇಂತಿಂಥ ರೂಪಗಳು ಅಂತ ನಿಂತಿವೆ, ನಿಂತು ಇಡೀ ಶರೀರದ ಕೆಲಸವನ್ನು ಮಾಡಿ ಮಾಡಿಸ್ತಾ ಇವೆ. ಈ ರೂಪಗಳೆಲ್ಲ ವಿಸ್ತಾರವಾಗಿ ನಿಂತಿವೆ. ಆ ರೂಪಗಳೆಲ್ಲ ಅದರಲ್ಲಿ ಆ ಮೊದಲುಕೊಂಡು ಅಹ ಪರ್ಯಂತ, ನಂತರ ಕ ಚ ಟ ತ ಪ ವರ್ಗಗಳು ಇವೆಲ್ಲ ಈ ಷಟ್ಚಕ್ರಗಳಲ್ಲಿ ದಳಗಳಲ್ಲಿ ಆಯಾ ದಳಗಳಲ್ಲಿ ಆಯಾ ಅಕ್ಷರಗಳು ಅಂತ ರೀತಿಯಲ್ಲಿ ವಿಂಗಡಿಸಿ 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 ಹೋಗಿವೆ. ಅಲ್ಲಲ್ಲಿ ಆ ಭಗವಂತನ ರೂಪಗಳ ಚಿಂತನೆ ಮಾಡ್ತಾ ಧ್ಯಾನ ಮಾಡ್ತಾ ಬಂದವನಿಗೆ ಆಯಾ ಭಗವದ್ ರೂಪಗಳ ದರ್ಶನ, ಆಯಾ ರೂಪಗಳಿಂದ ಆಗತಕ್ಕ ವ್ಯಾಪಾರದ ದರ್ಶನ, ನಮ್ಮ ಶರೀರದಲ್ಲಿ ಏನೇನು ಭಗವಂತ ವ್ಯಾಪಾರ ಮಾಡಿಸ್ತಾನೆ ಇದೆಲ್ಲದರ ದರ್ಶನ ಆಗ್ತಾ ಬರುತ್ತೆ. ಇದು ರಹಸ್ಯ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ ಇಲ್ಲಿ. ಆಧಾರಂತು ಇಲ್ಲಿ ಹೇಳ್ತಾರೆ, ಆಧಾರ ಮೂಲಾಧಾರ ಎಷ್ಟು ದಳ ಹೇಳ್ತಾರೆ, ಚತುರ್ದಳ. ನಾಲ್ಕು ದಳಗಳಿಂದ ಕೂಡಿದ್ದು ಯಾವುದು ಮೂಲಾಧಾರ. ಹೇಗಿದೆ ಇದು, ಅನಳ ಸಮಂ ಅಗ್ನಿಯಂತೆ ಇದೆ, ಅದ್ಭುತವಾಗಿ ಉರಿತಾ ಇದೆ ಅಂತ ಚೆನ್ನಾಗಿ ತಿಳಿಸ್ತಾ ಬರ್ತಾ ಇದ್ದಾರೆ. ನಂತರ ವಾಸಾಂತವರ್ಣಾಶ್ರಯಂ ಇಲ್ಲಿ ಹೇಳ್ತಾ ಇದ್ದಾರೆ. ವ ಮೊದಲುಕೊಂಡು ಅಕ್ಷರಗಳೆಲ್ಲ ವಾಸಾಂತವರ್ಣಾಶ್ರಯಂ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ಪ್ರಾಯಶಃ ನಾನೊಂದು ಚಿತ್ರ ಬರೆದ್ರೆ ಚೆನ್ನಾಗಿರುತ್ತೆ ಅನಿಸಿತ್ತು, ಆದರೆ ಅದು ಈ ಎಲ್ಲಿ ಹೇಗೆ ಡಿಸ್ಪ್ಲೇ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾನು ಬಾಯಿಂದ ಹೇಳ್ಕೊಂಡು ಹೋದರೆ ಅಷ್ಟು ಅಕ್ಷರಗಳದ್ದು ಆಗ್ತಾ ಇಲ್ಲ ಏನೋ ಅರ್ಥ ಅಂತ ಕಾಣಿಸುತ್ತೆ. ಸರಿ, ಒಂದು ಕೆಲಸ ಮಾಡೋಣ. ಈ ಚಕ್ರಗಳೇನಿವೆ, ನಾಲ್ಕು ದಳಗಳು, ಆರು ದಳಗಳು ಏನೇನಿವೆ ಅವನ್ನ ಹೇಳ್ತಾ ಹೋಗ್ತೇನೆ. ಅಲ್ಲಿ ಅಕ್ಷರಗಳ ವಿನ್ಯಾಸ ನಾಳೆ ವಿಸ್ತಾರವಾಗಿ ಇನ್ನೊಮ್ಮೆ ಪೂರ್ಣವಾಗಿ ಹೇಳುತ್ತೇನೆ, ಡಿಟೇಲ್ಡ್ ಆಗಿ ಹೇಳ್ತಾ ಬರ್ತೇನೆ. ನಮ್ಮ ವಿಶೇಷವಾಗಿರ್ತಕ್ಕಂಥ ಚಕ್ರಾಬ್ಜ ಮಂಡಲಕ್ಕೂ ನಿಮಗೆ ಹೋಲಿಕೆ ಬರುತ್ತೆ. ಇಲ್ಲಿ ಹೇಳ್ತಾರೆ ಮೂಲಾಧಾರದಲ್ಲಿ ಎಷ್ಟು ದಳ, ನಾಲ್ಕು ದಳ. ನಾಭಿಯಲ್ಲಿ ಎಷ್ಟು ದಳ ಹೇಳ್ತಾರೆ, ಷಟ್ಪತ್ರಕಂ ಸ್ವಾಧಿಷ್ಠಾನ, ಆರು ದಳಗಳಿಂದ ಕೂಡಿದ್ದು. ಇನ್ನ ಮಣಿಪೂರಕ ಅಂದರು, ಈ ಮಣಿಪೂರಕ ಎಂದು ಎಷ್ಟು ದಳ ಅಂತ ಹೇಳ್ತಾ ಇದ್ದಾರೆ, ದಶದಳಂ ರಕ್ತಾಭಂ ಸ್ವಾಧಿಷ್ಠಾನ, ಆರು ದಳಗಳಿಂದ ಕೂಡಿದ್ದು. ಪ್ರಭಾಕರ ಸಮಂ ಸೂರ್ಯನಂತೆ ಹೊಳಿತಾ ಇದೆ ಸ್ವಾಧಿಷ್ಠಾನ. ಮಣಿಪೂರಕ ಹೇಗಿದೆ, ಕೆಂಪಾದ ರಕ್ತವರ್ಣದಲ್ಲಿದೆ, ಅದು 10 ದಳಗಳಿಂದ ಕೂಡಿದ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನ ಅನಾಹತ ಚಕ್ರ ಎಷ್ಟು ಹೇಳ್ತಾರೆ, ಪತ್ರೈಹಿ ದ್ವಾದಶಭಿಹಿ, 12 ದಳಗಳಿಂದ ಕೂಡಿದ್ದು ವಿಶೇಷವಾಗಿರತಕ್ಕಂಥ ಅನಾಹತ ಚಕ್ರ ಅಂದರು. ನಂತರ ವಿಶೇಷವಾಗಿರತಕ್ಕಂಥ ಹೈಮಂ ಕಂಠಾಂತಾವೃತಂ ಇಲ್ಲಿ ಹೇಳ್ತಾರೆ. ಈ ಅನಾಹತ ಚಕ್ರ ಇದು 12 ದಳಗಳಿಂದ ಕೂಡಿದ್ದು ಕಂಠದ ಅಂತ, ಇಲ್ಲಿ 12 ದಳಗಳಿಂದ ಬಂದಿರತಕ್ಕಂಥದ್ದು. ನಿಮಗೆ ಇಲ್ಲಿ ಸರಿಯಾಗಿ ನಿಮಗೆ ಅರ್ಥ ಆಗಬೇಕಾದರೆ ಮಕಸುಳಾದಿಯಲ್ಲಿ ಹೇಳಿದ್ದಾರಲ್ವ, ನಾಭಿಯ ಕೆಳಗೆ ನಾಲ್ಕು ದಳ, ನಾಭಿಯಲ್ಲಿ ಆರು ದಳ, ಹೌದಾ? ಹೃದಯದಲ್ಲಿ ಎಂಟು ದಳ ಕಮಲ, ಉರಸ್ಸು ಈ ಕಂಠ ಪ್ರಾಂತದಲ್ಲಿ ಹನ್ನೆರಡು ದಳ ಅಂದರು, ಹೌದಾ? ಅದನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಹನ್ನೆರಡು ಕೋಣದ ಮಂಡಲ ಇಲ್ಲಿದೆ. ನಂತರ ವಿಶೇಷವಾಗಿ ಬಂಗಾರದ ವರ್ಣದಲ್ಲಿದೆ ಈ ಅನಾಹತ ಚಕ್ರ. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ವಿಶುದ್ಧ ಚಕ್ರ ಅಂತ ಹೇಳ್ತಾ ಇದ್ದಾರೆ. ಪತ್ರೈಹಿ ಸಸ್ವರ ಷೋಡಶೈ, ಹದಿನಾರು ದಳಗಳಿಂದ ಕೂಡಿದ್ದು. ಜ್ಯೋತಿಹಿ ವಿಶುದ್ಧ ಅಂಬುಜಂ, ವಿಶೇಷವಾಗಿರತಕ್ಕಂಥ ಇದ್ದು ಎಂಥದ್ದು ಅಂದರೆ ಜ್ಯೋತಿಯಂತೆ ಬೆಳಗತಕ್ಕಂಥದ್ದು ಅಂತ ಹೇಳ್ತಾರೆ. ಶಶಧರ ಜ್ಯೋತಿ ವಿಶುದ್ಧ ಅಂಬುಜಂ ಅಂದರೆ ಚಂದ್ರ, ಶಶ ಅಂದರೆ ಶಶಧರ ಜ್ಯೋತಿ ಅಂದರೆ ಚಂದ್ರನಂತೆ ಹೊಳೆಯತಕ್ಕಂಥದ್ದು ಯಾವುದು ಅಂದರೆ ಹದಿನಾರು ದಳದ್ದು. ಹೌದು ತಾನೆ, ಈ ಕಂಠದ ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಇಂದ್ರ ಯೋನಿಯಲ್ಲಿ ಹೊಳೆಯುತ್ತಾ ಇರತಕ್ಕಂಥದ್ದು ಯಾವುದು? ಹದಿನಾರು ದಳದ ಕಮಲ ಅಂತ ಹೇಳಿದ್ರಲ್ಲಿ ಅದನ್ನೇ ಹೇಳಿದರು. ಪತ್ರೈಹಿ ಸಸ್ವರ ಷೋಡಶೈಹಿ, ಆ ಹದಿನಾರು ದಳಗಳಿಗೂ ಹದಿನಾರು ಈ ಮೊದಲಾದ ಎಲ್ಲ ಅಕ್ಷರಗಳ ವಿನ್ಯಾಸ ಅಲ್ಲಿದೆ ಅಂತ ಹೇಳ್ತಾ ಬರ್ತಾ ಇದ್ದಾರೆ. ನಂತರ ಹಂಸೇತ್ಯಕ್ಷರ ಯುಗ್ಮಕಂ ದ್ವಯದಳಂ ರಕ್ತಾಭ ಮಾತ್ರ ಅಂಬುಜಂ ತಸ್ಮಾದುರ್ಧ್ವಗತಂ ಪ್ರಭಾಸಿತ ಮದಂ ಎಲ್ಲಿ ಹೇಳ್ತಾರೆ. ನಂತರ ಇಲ್ಲಿ ಹದಿನಾರು ದಳಗಳು, ಈ ಉರಸ್ಸಿನಲ್ಲಿ ಹನ್ನೆರಡು ದಳಗಳು, ನಂತರ ವಿಶೇಷವಾಗಿ ಮಧ್ಯದಲ್ಲಿ ದಶ, ನಂತರ ಕೆಳಗೆ ಆರು, ಕೆಳಗೆ ನಾಲ್ಕು. ಇದು ಚಕ್ರದ್ದು, ಕನ್ಫ್ಯೂಸ್ ಆಗಬೇಡಿ. ಇದು ಚಕ್ರಗಳ ಕುರಿತು ಹೇಳ್ತಾ ಬರ್ತಾ ಇದ್ದಾರೆ. ಅಲ್ಲಿ ಚಕ್ರಗಳಿವೆ. ಚಕ್ರ ಅಂತ ಹೇಳಿದರೆ ಅಲ್ಲಿ ದಳ ಅಂದರೆ ಚಕ್ರಕ್ಕೆ ಅದನ್ನು ಹೂವೇನದು ಅಂದರೆ ಹೂವಲ್ಲ ಅದು, ದಳ ಅಂದರೆ ಈಗ ನೋಡಿ ತ್ರಿಕೋಣ ಚಕ್ರ ಅಂದರೆ ಮೂರು ಕೋಣಗಳು ಮೂರು ದಳಗಳು. ಅದೇ ಥರ ಷಟ್ಕೋಣ ಅಂದಂಗೆ ಆರು ಭಾಗಗಳು ಬರುತ್ತಲ್ಲ, ಆರು ಕೋಣಗಳು ಬರುತ್ತಲ್ಲ, ದಳ ದಳ ಅಂತ ಕರೀತಾರೆ. ಹಾಗೆ ನೋಡಿ ನಾಭಿಯಲ್ಲಿ ಕೆಳಗೆ ಎಷ್ಟು? ನಾಲ್ಕು. ನಾಲ್ಕು ದಳದ ಕೋಣಗಳಿಂದ ಕೂಡಿರತಕ್ಕಂಥ ಪತ್ರ ಅಂತ ಕರೆದರು. ಕಮಲವೂ ಹೌದು, ಅಲ್ಲಿ ವಿಶೇಷವಾಗಿ ನಾಲ್ಕು ಕೋಣ, ನಾಭಿಯಲ್ಲಿ ಆರು ಕೋಣ, ಷಟ್ಕೋಣ ಮಂಡಲ. ಇಲ್ಲಿ ವಿಶೇಷವಾಗಿ ನಾಭಿಯ ಮೇಲ್ಭಾಗ, ಈ ಹೃದಯಕ್ಕೆ ಕೆಳಭಾಗ ಅಲ್ಲೆಷ್ಟಿದೆ? ಹತ್ತು ದಳವಿದೆ, ಹತ್ತು ದಳವಿದೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಅಲ್ಲಿಂದ ಎಂಟು ದಳಕ್ಕೆ ಬರಲಿಲ್ಲ. ಇಲ್ಲಿ ಎಂಟು ದಳ ಇದು ಕಮಲದ್ದು ಹೇಳಿದ್ದು. ಇಲ್ಲಿ ವಿಶೇಷವಾಗಿ ಚಕ್ರಗಳು ಹೇಳ್ತಾ ಬರ್ತಾ ಇದ್ದಾರೆ. ಇದು ಯಾವುದು? ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾಂತರ, ಆರು ಚಕ್ರ ಸ್ಥಾನಗಳನ್ನು ಹೇಳ್ತಾ ಇದ್ದಾರೆ. ನಂತರ ವಿಶೇಷವಾಗಿ ಈ ಹುಬ್ಬಿನ ಮಧ್ಯೆ ಎರಡು ದಳದ್ದು, ದ್ವಯದಳಂ ರಕ್ತಾಭ ಮಾತ್ರಾಂಬುಜಂ, ಒಳ್ಳೆ ಕೆಂಬಣ್ಣದ ಅಲ್ಲಿ ಅಂಬುಜ ಅಂಬುಜ ಅಂತ ಹೇಳುವುದರಿಂದ ಅಲ್ಲಿ ಕೋಣವೂ ಚಿಂತನೆ ಮಾಡಬೇಕು, ದಳವನ್ನು ಚಿಂತನೆ ಮಾಡಬೇಕು. ಅಂಬುಜ ಅಂತ ಶಬ್ದವೂ ಪ್ರಯೋಗ ಮಾಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾಲ್ಕು ದಳದ ಕಮಲ, ಆರು ದಳದ ಕಮಲ, ಸಾಮಾನ್ಯವಾಗಿ ನೀವು ಚಿಂತನೆ ಮಾಡಿದ್ದು ನಾಭಿಯ ಕೆಳಗೆ ನಾಲ್ಕು ದಳ ಕಮಲ ಅಥವಾ ನಾಲ್ಕು ಕೋಣ ಮಂಡಲ, ಎರಡು ಇಟ್ಟುಕೊಳ್ಳಿ. ನಂತರ ಅಲ್ಲ, ಇಟ್ಟುಕೊಳ್ಳಿ ಅಂದರೆ ಇದೆಯೋ ಇಲ್ಲವೋ, ಇದೆ. ಕೋಣಗಳನ್ನು ಹೇಳ್ತಾ ಇದ್ದಾರೆ, ಚಕ್ರ ಅಂತ ಹೇಳೋದರಿಂದ ಕೋಣಗಳನ್ನು ಹೇಳ್ತಾ ಇದ್ದಾರೆ. ಅಲ್ಲಿ ವಿಶೇಷವಾಗಿ ಅಂಬುಜಂ ಅಂತನೂ ಹೇಳ್ತಾ ಇದ್ದಾರೆ. ಅದರಿಂದ ಅಲ್ಲಿ ಕಮಲಗಳು ಚಿಂತನೆ ಮಾಡಿ, ನಾಭಿಯ ಕೆಳಗೆ ನಾಲ್ಕು ದಳದ ಕಮಲ, ನಾಭಿಯಲ್ಲಿ ಆರು ದಳದ ಕಮಲ, ನಾಭಿ ಹೃದಯಕ್ಕೆ ಮಧ್ಯೆ ಬರ್ತಾ ಇದೆ ಒಂದು, ಯಾವುದು ಅಂದರೆ ವಿಶೇಷವಾಗಿರತಕ್ಕಂಥ ಮಣಿಪೂರಕ ಅಂತ. ಇದು ದಶದಳಂ, ಹತ್ತು ದಳದಿಂದ ಇರತಕ್ಕಂಥದ್ದು. ನಂತರ ವಿಶೇಷವಾಗಿ ಈ ಉರಸ್ಸಿನ ಪ್ರಾಂತದಲ್ಲಿರತಕ್ಕ ಹೇಳ್ತಾರೆ ಎಲ್ಲಿ ಬಂದಿದೆ ಇದು ಅಂದರೆ ಕಂಠ ಅಂತ ಆವೃತಂ, ಕಂಠದ ಅಂತ್ಯ ಈ ಅಂತ್ಯದಲ್ಲಿ ಆವೃತಂ, ಇಲ್ಲಿ ಇರೋದು 12 ದಳದ್ದು ಕಮಲ. ನಂತರ ಈ ಇಂದ್ರಯೋನಿ ಅಂದರೆ ಕಿರುನಾಲಿಗೆ ಇರುವ ಜಾಗ ಅದು ವಿಶೇಷವಾಗಿರತಕ್ಕಂಥದ್ದು ಯಾವುದು ಅಂದರೆ ಹೇಳ್ತಾರೆ 16 ದಳದ ಪದ್ಮ, ಅಲ್ಲಿ ಕೋಣವೂ ಇದೆ 16, ಅದೆರಡು ಚಿಂತನೆ ಮಾಡಬೇಕು ಅಂತ. ನಂತರ ಈ ಎರಡು ದಳದಿಂದ ಕೂಡಿದ್ದು ಎರಡು ಕೋಣ ಎರಡು ದಳ ಇಲ್ಲಿ ಯಾವುದು ಅಂದರೆ ಹಂಸ ಅಂತ ಅಕ್ಷರ ಎರಡು ಬಂದಿದೆ. ರಕ್ತಾಭಮತ್ರಾಂಭುಜಂ ಇಲ್ಲಿಂದ ಮತ್ತು ಇದು ತಪೋಲೋಕ, ಇಲ್ಲಿ ವಿಶೇಷವಾಗಿರತಕ್ಕಂಥ ಈ ಲೋಕ ಇಲ್ಲಿಂದ ವಿಶೇಷವಾಗಿರತಕ್ಕಂಥ ಮೇಲೆ ಹೋದರೆ ಅಲ್ಲಿ ಹೇಳ್ತಾ ಬರ್ತಾ ಇದ್ದಾರೆ. ಕಸ್ಮಾದ್ ಊರ್ಧ್ವಗತಂ ಪ್ರಭಾಸಿತಮಿದಂ, ಹೊಳೆಯತಾ ಇದೆ ಪದ್ಮಂ ಸಹಸ್ರಚ್ಛದಂ. ಇಲ್ಲಿ ವಿಶೇಷ 1000 ದಳಗಳಿಂದ ಕೂಡಿದ ವಿಶೇಷವಾದ ಕಮಲ ಕೂತ್ಕೊಂಡಿದೆ, 1000 ಕೋಣದ ಮಂಡಲವೂ ಇದೆ, ಅದೇ ಸಹಸ್ರಾರ ಅಂತ ಚೆನ್ನಾಗಿ ಹೇಳ್ತಾರೆ. ಇಲ್ಲಿ 1000, ಇಲ್ಲಿ 2, ಇಲ್ಲಿ 16, ಇಲ್ಲಿ 12, ಇಲ್ಲಿ ಮಧ್ಯೆ 10, ನಾಭಿಯಲ್ಲಿ 6, ಕೆಳಗೆ 4. ಹೌದು ತಾನೆ? ಹಾ, 4ರದ್ದು ಮೂಲಾಧಾರ, 6ರದ್ದು ಸ್ವಾಧಿಷ್ಠಾನ, 10ರದ್ದು ಮಣಿಪೂರಕ, ಅನಾಹತ ಎಷ್ಟು 12ರದ್ದು, ವಿಶುದ್ಧ ವಿಶೇಷವಾಗಿರತಕ್ಕಂಥ 16ರದ್ದು, ಆಜ್ಞಾಚಕ್ರ ಅಂತ 2 ದಳ, ನಂತರ ವಿಶೇಷವಾಗಿರತಕ್ಕಂಥ ಸಹಸ್ರಾರ. ಸಹಸ್ರಾರ, ಆಜ್ಞಾಚಕ್ರ, ವಿಶುದ್ಧ ಚಕ್ರ, ಅನಾಹತ ಚಕ್ರ, ಆದ ಮೇಲೆ ಮಣಿಪೂರಕ ಚಕ್ರ, ಸ್ವಾಧಿಷ್ಠಾನ ಚಕ್ರ, ಮೂಲಾಧಾರ ಚಕ್ರ. ಲೆಕ್ಕ ಆಗ್ತಾ ಇದೆಯಾ? ಇನ್ನೊಂದ್ಸಲ ಹೇಳ. ಶಿರಸ್ಸಿನ ಮೇಲೆ ಇಲ್ಲಿ 1000 ದಳದ ಪದ್ಮ, 1000 ಕೋಣದ ಚಕ್ರ, ಇದು ಸಹಸ್ರಾರ. ಇಲ್ಲಿ ದ್ವಿದಳ ಪದ್ಮ ದ್ವಿದಳ ಕೋಣದಿಂದ ಕೂಡಿಕೊಂಡಿದೆ, ಯಾವುದು ಅಂದರೆ ತಪೋಲೋಕ. ಇಲ್ಲಿ ವಿಶೇಷವಾಗಿರತಕ್ಕಂಥ ಆಜ್ಞಾಚಕ್ರ ಅಂತ ಬರ್ತಾ ಇದೆ. ನಂತರ ಈ ಕಂಠದೇಶದಲ್ಲಿ ವಿಶುದ್ಧ ಚಕ್ರ ಅಂತ ಬರ್ತಾ ಇದೆ. ಇದು 16 ದಳಗಳಿರತಕ್ಕಂಥದ್ದು ಕಮಲ, 16 ಕೋಣಗಳಿರುವಂಥ ಚಕ್ರ. ಹಾಗೆ ನಂತರ ವಿಶೇಷವಾಗಿರತಕ್ಕಂಥ ಕೆಳಗೆ ಅನಾಹತ ಚಕ್ರ, 12 ಕೋಣ 12 ದಳಗಳಿಂದ ಕೂಡಿದ್ದು. ನಂತರ ವಿಶೇಷವಾಗಿ ನಾಭಿಯಿಂದ ಮೇಲೆ ಹೃದಯದಿಂದ ಕೆಳಗೆ 10 ದಳದ್ದು, 10 ಕೋಣ 10 ದಳ ಇರತಕ್ಕಂಥ ವಿಶೇಷವಾದ ಮಣಿಪೂರಕ. ನಂತರ ನಾಭಿಯಲ್ಲಿ 6 ದಳ 6 ಕೋಣ ಇರತಕ್ಕಂಥ ವಿಶೇಷವಾದ ಸ್ವಾಧಿಷ್ಠಾನ ಚಕ್ರ, ಅದರ ಕೆಳಗೆ ನಾಭಿಯ ಕೆಳಗೆ ಮೂಲಾಧಾರ 4 ದಳ 4 ಚಕ್ರ. ಇದರಲ್ಲಿ ಯಾವುದು ಯಾವುದು ಅಂತಹದ್ದು ಹೇಳ್ತಾರೆ, 4 ದಳ ಇರತಕ್ಕಂಥ ಮೂಲಾಧಾರದಲ್ಲಿರೋದು ಅನಳ ಸಮಂ ಅಂದರೆ ಬೆಂಕಿಯಂತೆ ವರ್ಣ. ಚಿಂತನೆ ಮಾಡುವವರಿಗೆ ಬಣ್ಣ ಬೇಕಲ್ಲ, ಏನೂ ಇಲ್ಲದವರಿಗೆ ಏನು ಬೇಕಾಗಿಲ್ಲ, ಚಿಂತನೆ ನಿತ್ಯ ಮಾಡುವವರಿಗೆ ಬಣ್ಣ ಬೇಕು. ನಂತರ ಸ್ವಾಧಿಷ್ಠಾನ ವಿಶೇಷವಾಗಿರತಕ್ಕಂಥ 6 ಚಕ್ರ ಸೂರ್ಯನ ಬಣ್ಣದಂತೆ ಇದೆ. ನಂತರ ಅದರ ಮೇಲೆ ಬರತಕ್ಕಂಥ ಅಂದರೆ ನಾಭಿ ಹೃದಯಕ್ಕೆ ಮಧ್ಯಪ್ರಾಂತದಲ್ಲಿ ಇಲ್ಲಿ ವಿಶೇಷವಾಗಿರತಕ್ಕಂಥ ಸಮಸ್ತ ದೈತ್ಯರನ್ನ ದಹನ ಮಾಡುವ ಚಕ್ರ ಇದು ಮಣಿಪೂರಕ ಅಂತ. ಅದು 10 ದಳದ್ದು, 10 ಕೋಣ 10 ದಳದ್ದು, ಎಂಥದ್ದಿದೆ ಅಂತ ಹೇಳ್ತಾ ರಕ್ತಾಭಂ ರಕ್ತವರ್ಣದಲ್ಲಿದೆ. ಇನ್ನ 12 ದಳಗಳಿಂದ ಕೂಡಿರತಕ್ಕಂಥದ್ದು ವಿಶೇಷವಾಗಿ ಅನಾಹತ ಚಕ್ರ, ಅದು ವಿಶೇಷವಾಗಿ ಬಂಗಾರದ ಬಣ್ಣದಲ್ಲಿದೆ. ಬಂಗಾರದ ಬಣ್ಣ ಇಲ್ಲಿ ಕಂಠದಲ್ಲಿದೆ, ಕಂಠ ಅಂತದಲ್ಲಿ ನಿಂತಿರತಕ್ಕ 12 ದಳದಿಂದ ಕೂಡಿರತಕ್ಕಂಥದ್ದು. ನಂತರ ಇಲ್ಲಿ ವಿಶೇಷವಾಗಿ ಇಂದ್ರ ಯೋನಿಯಲ್ಲಿ ಇರತಕ್ಕಂಥದ್ದು ಯಾವುದು ಅಂತ ಹೇಳ್ತಾ ಇದ್ದಾರೆ. ಪತ್ರೈಹಿ ಸಸ್ವರ ಷೋಡಶೈಹಿ ಶಶಧರ ಜ್ಯೋತಿರ್ವಿಶುದ್ಧಾಂಬುಜಂ ಅಂದರೆ ವಿಶುದ್ಧ ಚಕ್ರ ಅಂತ ಬರ್ತಾ ಇದ್ದಾರೆ. ಅಂದರೆ ಚಂದ್ರನಂತೆ, ಚಂದ್ರನ ಬಣ್ಣ, ಚಂದ್ರ ಕಾಂತಿಯಿಂದಿರತಕ್ಕಂಥದ್ದು. ಅಲ್ಲೂ ಮಕಸುಳಾದಿಯಲ್ಲೂ ಹೇಳ್ತಾರೆ ಈ 16 ದಳದ ಕಮಲ ಅಥವಾ 16 ಕೋಣದ ಚಕ್ರ, ಇಲ್ಲಿ ವಿಶೇಷವಾಗಿರತಕ್ಕಂಥ ಚಂದ್ರನ ಕಲೆಗಳು, 16 ಚಂದ್ರನ ಕಲಾಭಿಮಾನಿ ದೇವತೆಗಳಿದ್ದಾರೆ, ಚಂದ್ರಾಂತರ್ಗತ ಭಗವಂತ ನಿಂತಿದ್ದಾನೆ ಅಂತ ಅಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನಂತರ ವಿಶೇಷವಾಗಿ ಇಲ್ಲಿ ಯಾವುದು ಅಂತ ಹೇಳ್ತಾ ಇದ್ದಾರೆ, ಹಂಸೇತ್ಯಕ್ಷರ ಯುಗ್ಮಕಂ ದ್ವಯದಳಂ ಆಜ್ಞಾ ಅಂತ. ಆಜ್ಞಾ ಚಕ್ರ ಎರಡು ದಳ, ಎರಡು ಕೋಣದಿಂದ ಕೂಡಿಕೊಂಡಿದ್ದು, ಹಂಸ ಅಂತ ಎರಡು ಬಂದಿದೆ ಅಕ್ಷರಗಳು. ವಿಶೇಷವಾಗಿ ಅಲ್ಲಿ ಕೆಂಪುದು ರಕ್ತವರ್ಣದಿಂದ ಕೂತಿದೆ. ಇಷ್ಟಾದ ಮೇಲೆ ಮೇಲೆ ಸಹಸ್ರ ದಳ, ಸಹಸ್ರ ಕೋಣ ಚಕ್ರ, ಸಹಸ್ರದಳ ಪದ್ಮ ಹೇಳ್ತಾರೆ. ತಸ್ಮಾತ್ ಊರ್ಧ್ವಗತಂ ಪ್ರಭಾಸಿತಮಿದಂ ಪದ್ಮಂ, ಶಬ್ದಗಳು ಹಾಕ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿರತಕ್ಕಂಥ ಚಕ್ರ ಅಂತಂದ್ರು, ಇಲ್ಲಿ ಪದ್ಮ ಅಂದರು. ಅಲ್ಲಿ ಪದ್ಮವೂ ಇದೆ, ಅಲ್ಲಿರತಕ್ಕಂಥ ಕೋಣವೂ ಚಕ್ರವೂ ಕೂತಿದೆ. ಆದ್ದರಿಂದ ಪದ್ಮಂ ಸಹಸ್ರಚ್ಛದಂ, 1000 ದಳಗಳಿರತಕ್ಕಂಥ ಪದ್ಮವೂ ಇಲ್ಲಿದೆ. ಅದು ಎಂಥದ್ದು ಅಂದರೆ ಸಹಸ್ರಾರ. ಸತ್ಯಾನಂದಮಯಂ ಶಿವಮಯಂ ಸದಾಶಿವಮಯಂ, ಇದೇನು ಶಬ್ದಗಳು ಅಂದರೆ ಸತ್ಯಾನಂದ, ಸತ್ಯಲೋಕ ಇದು, ಸತ್ಯನಾಮಕ ಭಗವಂತ ಆನಂದ ಪೂರ್ಣ, ಅವನು ವಿಶೇಷವಾಗಿ ನಿಂತಿದ್ದಾನೆ. ಸದಾ ಮಂಗಳಕರವಾದ್ದು, ಜ್ಯೋತಿರ್ಮಯಂ ಶಾಶ್ವತಂ, ಅದ್ಭುತವಾಗಿರತಕ್ಕಂಥದ್ದು ಹೇಗಿದೆ ಅಂದರೆ ಹೇಳ್ತಾ ಇದ್ದಾರೆ, ಸಹಸ್ರ ಸೂರ್ಯರ ಕಾಂತಿಯಿಂದ ಹೊಳೆಯತಕ್ಕಂಥದ್ದು ಅಂತ ಹೇಳ್ತಾ ಇಲ್ಲಿ ಹೇಳ್ತಾ ಇದ್ದಾರೆ. ಗಣೇಶಂ ಚ ವಿಧಿಂ ವಿಷ್ಣುಂ ಶಿವಂ ಜೀವಂ ಗುರುಂ ತತಃ ವ್ಯಾಪಕಂ ಚ ಪರಬ್ರಹ್ಮ ಕ್ರಮಾ ಚಕ್ರೇಶು ಚಿಂತಯೇತ್. ಇಲ್ಲಿ ಹೇಳ್ತಾ ಇದ್ದಾರೆ ಈ 6 ಚಕ್ರಗಳಲ್ಲಿ ಗಣೇಶನನ್ನ, ಬ್ರಹ್ಮದೇವರನ್ನ, ವಿಷ್ಣುವನ್ನ, ರುದ್ರದೇವರನ್ನ, ನಂತರ ಜೀವ ಅಂತ ಹೇಳ್ತಾ ಇದ್ದಾರೆ. ಜೀವಂ ಗುರುಂ ತತಃ ಅಂತ ಹೇಳ್ತಾ ಇದ್ದಾರೆ. ಬೃಹಸ್ಪತ್ಯಾಚಾರ್ಯರನ್ನ ವ್ಯಾಪಕಂ ಚ ಪರಬ್ರಹ್ಮ ಅಂತ, ವಿಶೇಷವಾಗಿರತಕ್ಕಂಥ ಜೀವಂ ಗುರುಂ, ಜೀವ ಅಂದರೆ ಯಾರು ಅಂದರೆ ಬೃಹಸ್ಪತ್ಯಾಚಾರ್ಯರು, ನಂತರ ಭಗವಂತನನ್ನ, ಕ್ರಮಾಚಕ್ರೇಶು ಚಿಂತೆಯೇತ್, ಈ ಚಕ್ರಾಭಿಮಾನಿ ದೇವತೆಗಳಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ ಈ ಅಜಪಾಕ್ರಮದ ಲಕ್ಷಣಗಳನ್ನು ಹೇಳ್ತಾ ಬರ್ತಾ ಇದ್ದಾರೆ. ಏಕವಿಂಶತ್ ಸಹಸ್ರಾಣಿ ಷಟ್ಶತಾನಿ ಅಧಿಕಾನಿ ಚ ಅಹೋರಾತ್ರೇಣ ಶ್ವಾಸಸ್ಯ ಗತಿ ಸೂಕ್ಷ್ಮ ಸ್ಮೃತಾ ಬುಧೈಹಿ. ಈ ಶ್ವಾಸಗತಿ 6 ಈ ಚಕ್ರಗಳ ಮೂಲಕವೇ ಹೋಗ್ತಾ ಇರುತ್ತೆ ಹೇಳ್ತಾರೆ. ಏಕವಿಂಶತ್ ಸಹಸ್ರಾಣಿ 21,000 ಷಟ್ಶತಾನಿ ಅಧಿಕಾನಿ ಚ ಅಂದರೆ 600 ಜಾಸ್ತಿ, 21,600 ಶ್ವಾಸ ಜಪ ಸೂಕ್ಷ್ಮವಾಗಿರುತ್ತಯ್ಯ. ಚೆನ್ನಾಗಿದೆ ನೋಡಿ. ಹಕಾರೇಣ ಬಹಿರ್ಯಾತಿ ಸಕಾರೇಣ ವಿಷತ್ ಪುನಃ. ಹಕಾರದಿಂದ ಅಂದರೆ ಬರುವ ಕಾಲಕ್ಕೆ ಹಕಾರ ಬರುತ್ತೆ, ಒಳಗೆ ಹೋಗುವ ಕಾಲಕ್ಕೆ ಸಕಾರ ಬರುತ್ತಂತೆ. ಹಂಸೋ ಹಂಸೇತಿ ಮಂತ್ರೇಣೋ ಮಂತ್ರೇಣ ಜೀವೋ ಜಪತಿ ತತ್ವತಃ ಹೇಳ್ತಾ ಇದ್ದಾರೆ. ಆ ಹೊರಗೆ ಬರುವ, ಹೊರಗೆ ಒಳಗೆ ಬರುವ ಭರದಿಂದ ಅಮ್ ಅಂತ ಬರುತ್ತೆ. ಹೊರಗೆ ಬರುವಾಗ ಹಕಾರ, ಒಳಗೆ ಹೋಗುವಾಗ ಸಕಾರ, ಎರಡು ಮದ ಹಮ್ ಅಂತ ಬರಬೇಕಲ್ಲ, ಹಸ ಅಂತ ಆಗುತ್ತೆ, ಇಲ್ಲದಿದ್ದರೆ ಹಮ್ ಅಂತ ಬರೋದು ಹೋಗಿ ಬರುವ ಭರದಿಂದ ಬರುತ್ತೆ. ಈ ಹಂಸ ಹಂಸ ಎಂಬ ಮಂತ್ರದಿಂದ ಜೀವೋ ಜಪತಿ ತತ್ವತಃ ಅಂದರು. ಅದಕ್ಕೆ ಹೇಳ್ತಾ ಇದ್ದಾರೆ ವಿಶೇಷವಾಗಿ ಜೀವ ಅಂದರೆ ಯಾರು? ಇಲ್ಲಿ ಜೀವಾಂತರ್ಗತರಾಗಿರ್ತಕ್ಕಂಥ ಜೀವ ಶಬ್ದ ವಾಚ್ಯರಾದ ವಾಯುದೇವರೇ ಈ ಜಪವನ್ನು ಮಾಡಿ ಮಾಡಿಸ್ತಾ ಇದ್ದಾರೆ. ಅವರಿಂದ ಜೀವ ಜಪ ಮಾಡುತ್ತಾನೆ. ಷಟ್ಶತಂ ಗಣನಾಥಾಯ ಷಟ್ ಸಹಸ್ರಂ ತು ವೇಧಸೇ ಷಟ್ ಸಹಸ್ರಂ ತು ಹರಯೇ ಷಟ್ ಸಹಸ್ರಂ ಹರಾಯ ಚ ಜೀವಾತ್ಮನೇ ಸಹಸ್ರಂ ಚ ಸಹಸ್ರಂ ಗುರವೇ ತಥಾ ಚಿದಾತ್ಮನೇ ಸಹಸ್ರಂ ಚ ಜಪಸಂಖ್ಯಾಂ ನಿವೇದಯೇತ್. 21,000 ವಿಭಾಗ ಮಾಡಿ ಸಮರ್ಪಣೆ ಮಾಡುವ ಕ್ರಮವನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಷಟ್ಶತಂ ಗಣನಾಥಾಯ ಗಣಪತ್ಯಂತರ್ಗತ ಆ ಚಕ್ರದಲ್ಲಿ ನಿಂತು ಅಂದರೆ ಈ ಶ್ವಾಸ ಈ ಎಲ್ಲ ಚಕ್ರಗಳ ಮೂಲಕ ನಡೀತಾ ಇರುತ್ತಲ್ಲ, ಆದ್ದರಿಂದ ಗಣಪತ್ಯಂತರ್ಗತ ವಿಶ್ವಂಭರಾತ್ಮಕ ಭಗವಂತನಿಗೆ ಅಲ್ಲಿ ವಾಯುದೇವರು ನಿಂತು ವಿಶ್ವಂಭರನ ಭಗವಂತನಿಗೆ ಅರ್ಪಣೆ ಮಾಡುತ್ತಾ 600 ಅಲ್ಲಿ ಅರ್ಪಣೆ ಮಾಡಬೇಕಂತೆ. ನಂತರ ವಿಶೇಷವಾಗಿ ಷಟ್ ಸಹಸ್ರಂ ತು ವೇಧಸೆ 6,000 ವೇಧಸೆ ಅಂದರೆ ಬ್ರಹ್ಮದೇವರ ಮೂಲಕ ಅರ್ಪಣೆ ಮಾಡಬೇಕು. 6,000 ಶ್ರೀಹರಿಗೆ, 6,000 ರುದ್ರದೇವರಿಗೆ, ಅಂದರೆ ಇಲ್ಲಿ ವಿಶೇಷವಾಗಿರತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರರ ವಿಭಾಗದಿಂದ ಕೊಟ್ಟಿದ್ದಾರೆ. ನಂತರ ಜೀವಾತ್ಮನೇ ಸಹಸ್ರಂಚ, ಇಲ್ಲಿ ಜೀವ ಶಬ್ದ ವಾಚ್ಯರಾಗಿರತಕ್ಕಂಥ ವಾಯುದೇವರಿಗೆ. ನಂತರ ಸಹಸ್ರಂ ಗುರವೇ ತಥಾ, ವಿಶೇಷವಾಗಿ 1,000 ಬೃಹಸ್ಪತ್ಯಾಚಾರಿ ಕೊಡಬೇಕು. ಚಿದಾತ್ಮನೇ ಸಹಸ್ರಂಚ, ಸ್ವರೂಪಗತವಾಗಿರತಕ್ಕ ಭಗವದ್ ರೂಪ, ಅದರಲ್ಲಿ ವಿಶೇಷವಾಗಿ 1,000 ಕೊಡಬೇಕು. ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏತಾಂ ಚಕ್ರಕಥಾನ್ ಬ್ರಹ್ಮ ಮಯೂಖ ಮುನಯೋ ಅಮರಾನ್ ಸತ್ಸಂಪ್ರದಾಯ ವೇತ್ತಾರಃ ಚಿಂತಯಂತಿ ಅರುಣಾದಯ. ಈ ರೀತಿಯಾಗಿ ಬ್ರಹ್ಮಮಯೂಖಾನ್ ಈ ಚಕ್ರಗಳಲ್ಲಿರತಕ್ಕ ಭಗವಂತನನ್ನ, ಆ ಭಗವಂತನ ಕಿರಣಗಳನ್ನ ವಿಶೇಷವಾಗಿ ಸತ್ಸಂಪ್ರದಾಯವನ್ನು ಅಂದರೆ ಈ ಚಿಂತನೆ ಮಾಡತಕ್ಕಂಥ ಸತ್ಸಂಪ್ರದಾಯ ವೇತ್ತಾರಃ ಜ್ಞಾನಿಗಳು, ಅರುಣಾದಿ ಜ್ಞಾನಿಗಳೆಲ್ಲ ಚಿಂತಯಂತಿ. ಶುಕಾದಯೋಪಿ ಮುನಯ, ಶುಕಾದಿ ಮುನಿಗಳು ಕೂಡ ಶಿಷ್ಯಾನ್ ಉಪದಿಶಂತಿ ಚ, ಶಿಷ್ಯರಿಗೆ ಇದನ್ನೆಲ್ಲ ಉಪದೇಶ ಕೊಡತಾರಯ್ಯ. ಒಟ್ಟಾರೆ ಕನ್ಫ್ಯೂಷನ್ ಆಗ್ತಾ ಇದೆಯಾ? ಹೇಳ್ತಾ ಇದ್ದಾರೆ, ನಾವೆಲ್ಲ ಜ್ಞಾನ ಪಡ್ಕೊಂಡು ನಿತ್ಯ ಯಾವ ಸಾಧನೆ ಮಾಡಬೇಕು ಅಂದರೆ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಈ ಚಕ್ರಗಳ ಚಿಂತನೆ. ಇಲ್ಲಿ ಭಗವಂತನಿಗೆ ವಿಶೇಷವಾದ ಕರ್ಮ ಸಮರ್ಪಣೆ, ಶ್ವಾಸ ಸಮರ್ಪಣೆ, ಸಕಲ ಕರ್ಮ ಸಮರ್ಪಣೆ ಇಲ್ಲಿ ಮಾಡ್ತಾ ಬರಬೇಕು, ಅದನ್ನು ಹೇಳ್ತಾ ಇದ್ದಾರೆ. ಅತ ಪ್ರವೃತ್ತಿ ಮಹತಾಂ ಧ್ಯಾತ್ವಾ ಧ್ಯಾಯೇತ್ ಸದಾಭೂತ. ಆದ್ದರಿಂದ ಇದು ದೊಡ್ಡ ವಿಶೇಷವಾದ ಸಾಧನೆ, ಇದನ್ನು ಧ್ಯಾನ ಮಾಡುತ್ತಾ ವಿಶೇಷ ಮಹತಾಂ ಧ್ಯಾತ್ವಾ ದೊಡ್ಡ ಸಾಧನೆ ಅಂತ ತಳ್ಕೊಂಡು ಸದಾಭೂತ ಧ್ಯಾಯೇತ್ ಜ್ಞಾನಿಯಾದವ ಇದನ್ನು ಸದಾ ಚಿಂತನೆ ಮಾಡಬೇಕು ಅಂತ ಈ ಚಕ್ರಗಳಲ್ಲಿ ಬರತಕ್ಕಂಥ ವಿಶೇಷಗಳನ್ನು ಇಲ್ಲಿ ಜಪಸಂಖ್ಯೆಗಳನ್ನು ಇಷ್ಟು ಹೇಳಿ ಇನ್ನು ಮುಂದೆ ತುಂಬ ಕೂತ ಇದೆ. ಏನು ಹೇಳ್ತಾರೆ? ಕೃತ್ವಾಚ ಮಾನಸೀಂ ಪೂಜಾಂ ಸರ್ವಚಕ್ರೇಶು ಅನನ್ಯಧೀಹಿ. ಒಂದೊಂದು ಚಕ್ರಕ್ಕೆ ಬರಬೇಕಂತೆ, ಆ ಚಕ್ರದಲ್ಲಿರತಕ್ಕಂಥ ಬೀಜಾಕ್ಷರಗಳ ಚಿಂತನೆ ಮಾಡಬೇಕು. ವಿಶೇಷವಾಗಿರತಕ್ಕಂಥ ಅಲ್ಲಿರುವ ದೇವರು ದೇವತೆಗಳನ್ನು ಚಿಂತನೆ ಮಾಡಬೇಕು, ಅಲ್ಲಿರುವಂಥವರ ಪೂಜೆಯನ್ನು ಮಾಡಬೇಕಂತೆ. ನೋಡಿ, ಇದು ವಿಶೇಷ ಹೇಳ್ತಾ ಇದ್ದಾರೆ ಇಲ್ಲಿ. ಕೃತ್ವಾಚ ಮಾನಸೀಂ ಪೂಜಾಂ ಸರ್ವಚಕ್ರೇಶು ಅನನ್ಯಧೀಹಿ. ಬೇರೆ ಕಡೆ ಮನಸ್ಸು ಹೋಗದೆ ಈ ಎಲ್ಲ ಚಕ್ರಗಳಲ್ಲಿ ಭಗವಂತನ ಪೂಜೆಯನ್ನು ಮಾಡಿ ತಥೋ ಗುರುಪದೇಶೇನ ಗಾಯತ್ರೀಂ ಅಜಪಾಂ ಜಪೇತ್. ನಂತರ ಗುರುಪದೇಶದಿಂದ ಹಂಸ ಮಂತ್ರವನ್ನು ಜಪ ಮಾಡಬೇಕು. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಭಗವಂತನ ಕುಂಡಲಿ ಚಕ್ರ, ಆ ಕುಂಡಲಿಯಲ್ಲಿ ಭಗವಂತನ ಚಿಂತನ ಇವೆಲ್ಲವನ್ನ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲೂ ಸಿಗಲ್ಲ ಈ ಸಬ್ಜೆಕ್ಟು ಅಂಥದ್ದನ್ನು ಹೇಳ್ತಾ ಇದ್ದಾರೆ. ಮಿಕ್ಕದ್ದನ್ನ ನಾಳೆ, ಇವತ್ತು ಹೇಳಿದ್ದು ಇನ್ನ ವಿಸ್ತಾರ, ನಂತರ ಎಲ್ಲ ನಾಳೆದ್ದು ನೋಡೋಣ, ನಾಳದ್ದು ನೋಡೋಣ. ಯಾಕಂದರೆ ಇದು ಅಪರೂಪವಾದ್ದು, ಅದಕ್ಕೆ ಈ ಒಂದು 15 ದಿವಸಗಳ 13 ದಿವಸಗಳ ಕಾಲ, 14 ದಿವಸ ಉಳಿದಿದ್ದು ಗೊತ್ತಿಲ್ಲ, ಅಷ್ಟರೊಳಗೆ ಈ 3 ಅಧ್ಯಾಯಗಳ ವಿಶೇಷವನ್ನು ನೋಡಿ ಇನ್ನು ಉಳಿದಿದ್ದರಲ್ಲಿ ಮಿಕ್ಕದ್ದನ್ನೆಲ್ಲ ನೋಡೋಣ. ಇವತ್ತು ಹೇಳಿದ್ದು ಮತ್ತು ನಾಳೆನೂ ಹೇಳ್ತೀನಿ. ಟಫ್ ಆಗಿರುತ್ತೆ, ಅರ್ಥ ಆಗಿದ್ರೆ ಸುಲಭ. ಯಾರಿಗೆ ಮಕಸುಳಾದಿ ಅರ್ಥ ಆಗಿರುತ್ತೆ ಅವರಿಗೆಲ್ಲ ಸುಲಭ, ಯಾರಿಗೆ ಮಕಸುಳಾದಿಯ ಪರಿಚಯ ಇಲ್ಲ ಅವರಿಗೆ ಚೂರು ಕಷ್ಟತರ ಕಾಣಿಸುತ್ತೆ. ಅದಕ್ಕೆ ನಾಳೆ ಒಳಗೆ ವಿಶೇಷವಾಗಿ ಎಲ್ಲರೂ ಕೂಡ ಯಾರ್ಯಾರಿಗೆ ಮಕಸುಳಾದಿ ಗೊತ್ತಿರುತ್ತೆ ಅವರವರನ್ನು ಹಿಡಿಯಿರಿ, ಅವರೆಲ್ಲ ಈ ದಳಗಳೆಲ್ಲ ಪರಿಚಯ ಮಾಡಿಕೊಡುತ್ತಾರೆ. ನಾಳಿಗೆ ತಯಾರಾಗಿ ನಾಳೆ ಸಂಜೆವರೆಗೂ ಟೈಮ್ ಇದೆ ನಿಮಗೆ, ಅಷ್ಟರೊಳಗೆ ಚೆನ್ನಾಗಿ ನೋಡಿಕೊಂಡು ಬನ್ನಿ. ನಾಳೆ ಮತ್ತೂ ವಿಸ್ತಾರವಾಗಿ ಹೇಳ್ತೀನಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ಅದ್ಭುತವಾಗಿರತಕ್ಕಂಥ ಗರುಡ ಪುರಾಣ. ಹೌದ್ ತಾನೆ? ಶ್ರೀಕೃಷ್ಣ ಅರ್ಪಣಮಸ್ತು.